यदितं तव भक्तानाम् अस्माकं विहरे हरे तदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवुदु कृष्ण. ಇಲ್ಲಿ ಇದನ್ನೇ ಒಂದು ರೂಪದೊಳ ಭಗವಂತನ ವಿಶೇಷವನ್ನ ಹೇಳುವಾಗ ಹೇಳ್ತಾರೆ ಇದಕ್ಕೆ ಹಾಗೆ ಸಾಧ್ಯ. ಇಲ್ಲಿ ಹಿಂದಿನ ಪದ್ಯದಲ್ಲಿ ಅವ್ರು ಹೇಳಿದ್ದಾರೆ ಅಭೂತೋಪಮಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದೆಲ್ಲ ಚಿಂತನೆ ಮಾಡುವಾಗ ಇದು ಹೇಗೆ ಸಾಧ್ಯ ಆಗತ್ತೆ, ನಮ್ಗೆ ಊಹಾತೀತವಾಗಿರತ್ತೆ ಇದು. ಅದಕ್ಕೆ ಅವ್ರು ಹೇಳ್ತಾರೆ ಇದು ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ ಅಂತಾನು ನಾವು ಹೇಳ್ತೀವಿ. ನಮ್ಗೆ ಊಹಕ್ಕೆ ಮೀರಿ ಹೋದಾಗ ಸರ್ವ ವಿಲಕ್ಷಣ ಅಂತ ಹೇಳ್ತೀವಿ. ಸರ್ವ ವಿಲಕ್ಷಣ ಮಾತ್ರ ಇಲ್ಲ, ಅವನಿಗೆ ಆ ಒಂದು ಶಕ್ತಿ ಸಾಮರ್ಥ್ಯ ಇದೆ. ದೇವರಿಗೆ ಸುಮ್ಮನೆ ನಾವು ಅದು ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಆಯ್ತಾ? ಅದಕ್ಕೆ ಯಾರನ್ನಾರು ನೋಡಿದ್ದಾರೆ ಅಂದ್ರೆ ಹೇಳ್ತೀವಿ, ಬ್ರಹ್ಮಾದಿ ದೇವತೆಗಳೆಲ್ಲ ನೋಡಿದ್ದಾರೆ ಅಂತ ಹೇಳ್ಬಿಟ್ಟೆ. ಬ್ರಹ್ಮಾದಿ ದೇವತೆಗಳು ಮಾತ್ರ ಅಲ್ಲ, ಇಲ್ಲಿ ಒಂದು ಋಷಿ, ಆ ಬ್ರಹ್ಮನಿಂದ ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದ ಭೃಗು, ಅವನ ವಂಶದಲ್ಲಿ ಬಂದ ಈ ಮೃಕಂಡುವನ ಮಗನಾದಂತ ಮಾರ್ಕಾಂಡೇಯರು, ಅವರು ಆ ಋಷಿಗಳು ನೋಡಿದ್ದಾರೆ. ಇದೇ ಮನ್ವಂತರದಲ್ಲಿ, ಏಳನೇ ಮನ್ವಂತರದಲ್ಲೇನೆ ನೋಡಿದ್ದಾರೆ ಅವರು ಎಂಬುದು ಆ ಒಂದು ಇನ್ಸಿಡೆಂಟ್ ವೃತ್ತಾಂತವನ್ನ ಹೇಳಿ, ಅದನ್ನ ಕೇಳುವರು ಹೇಳುವರಿಗೆ ಏನು ಫಲ ಸಿಕ್ಕತ್ತ ಅಂಬೋದನ್ನು 12ನೇ ಸ್ಕಂದದಲ್ಲಿ ಕೊನೆಯಲ್ಲಿ ಭಾಗವತದ ಕೊನೆಯಲ್ಲಿ ಈ ಕತೆ ವಿವರಣ ಎಲ್ಲ ಬರುತ್ತೆ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ: ಒಂದು ರೂಪದೊಳೊಂದು ಅವಯವದೊಳೊಂದು ರೋಮದೊಳೊಂದು ದೇಶದಿ ಪೊಂದಿ ಇಪ್ಪಜಾಂಡನಂತಾನಂತ ಕೋಟಿಗಳು. ಹಿಂದೆ ಮಾರ್ಕಾಂಡೇಯ ಕಾಣನೆ ಒಂದು ರೂಪದಿ ಸೃಷ್ಟಿ ಪ್ರಳಯವ ಇಂದಿರೇಶನುಳೇನಿದಚ್ಚರಿ ಅಪ್ರಮೇಯ ಸದಾ ಅಂತ ಹೇಳ್ತಾರೆ. ಅಪ್ರಮೇಯ ಸದಾ ಅಂತ ಹೇಳ್ತಾ ಇದ್ದಾರೆ. ದೇವರನ್ನ ಅಪ್ರಮೇಯ ಅಂತ ಕರೆದಿದ್ದಾರೆ. ಇದು ನೀವು ನೋಟ್ ಮಾಡಿದ್ರೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದ ಒಂದು ಗುಣ ವಿಶೇಷಣ. ಅಂದ್ರೆ ಏನಾಗತ್ತ, ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು ಅಂದ್ರೆ ಇದು ಎಲ್ಲೋ ಒಂದು ಕಡೆ ತೋರಿಸಿದ ಅಪ್ರಮೇಯ ಅಂಬೋದು ಒಂದು ಬರೀ ಒಂದು ಗುಣ ವಾಚಕ ಎಲ್ಲೋ ಇರೋದು ಅಂತ ಅರ್ಥ ಅಲ್ಲ. ಇದು ನಮ್ಮ ಒಳಗೆ, ನಮ್ಮ ನಾಡಿಗಳೆಲ್ಲ ಒಳಗೆ ಇರುವಂತ ಅಪ್ರಮೇಯ ಅಂಬೋ ರೂಪ. ಇವಾಗ ಈ ಪ್ರಾರ್ಥನೆ ಏನು ಅಂದ್ರೆ, ಈ ಅಪ್ರಮೇಯ ಅಂತ ನಮ್ಮ ಒಳಗೆ ಇರುವಂತ ಈ ಬಿಂಬಮೂರ್ತಿಯಾದಂತ ಹರಿ ಅಪ್ರಮೇಯ ಅಂಬೋ ರೂಪದಿಂದ ನಮ್ಮ ಒಳಗೆ ನಮ್ಮ ನಾಡಿಗಳಲ್ಲಿ ಇದ್ದು ನಮ್ಮ ಆ ಒಂದು ನಮ್ಮ ಜೀವವನ್ನ ನಡೆಸ್ತಾ ಇದ್ದಾನೆ. ಆ ರೂಪ ನಮ್ಗೆ ಇಲ್ಲಿ ವ್ಯಕ್ತ ಆಗಬೇಕು, ಆ ರೂಪದಿಂದ ನಮ್ಗೆ ಕಾರ್ಯಗಳಾಗಬೇಕು. ಅದಕ್ಕೆ ಅಪ್ರಮೇಯ ಸದಾ ಯಾವಾಗಲೂ ಅಂತ ಆ ರೂಪವನ್ನ ಚಿಂತನೆ ಮಾಡುತ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಇಲ್ಲಿ ಬರುತ್ತೆ ಅಂದ್ರೆ, ಒಂದು ರೂಪದ ಒಂದೊಂದಕ್ಕೇನೋ ಒಂದು ರೂಪದಲ್ಲಿ ಒಂದು ಎಲ್ಲದಲ್ಲೇನು ಇದ್ದಾನೆ ಅವನು. ಅನಂತ ಅನಂತ ರೂಪವಾಗಿ ಇದ್ದಾನೆ. ಅನಂತ ಅನಂತಾನಂತ ಕೋಟಿ ರೂಪಗಳು ಅಷ್ಟು ಅಷ್ಟು ಒಂದು ರೂಪದಲ್ಲೇ ಅನಂತ ರೂಪಗಳು ಇದೆ ಅಂತ. ಅದಕ್ಕೆ ಒಂದೊಂದಕ್ಕೇನು ಉದಾಹರಣೆ. ಒಂದು ರೂಪ, ಒಂದು ರೂಪದೊಳು, ಒಂದು ರೂಪದೊಳು ಯಾವ ಒಂದು ರೂಪ ಅಂತ ತಕೊಂಡ್ರೆ, ಒಂದು ರೂಪದಲ್ಲಿ ಅನಂತ ರೂಪ ಹೇಗೆ ಸಾಧ್ಯ ಆಗತ್ತು ಅಂದ್ರೆ, ಯಾವುದೇ ಒಂದು ತಕೊಳ್ಳಿ, ನಮ್ಗೆ ಹರಿಕಥಾಂಸಾರ ದಿನಾಗ್ಲೂ ನಮ್ಗೆ ಈ ಕಾಲದಲ್ಲಿನೂ ನಮ್ಗೆ ಪ್ರಯೋಜನಕ್ಕೆ ಬರಬೇಕು ಅಂದ್ರೆ, ಒಂದು ರೂಪ ಅಂದ್ರೆ ದಿನಾಗಲೂ ನೀವು ಎಷ್ಟೆಷ್ಟು ನೋಡ್ತಾ ಇರ್ತೀರಾ, ಕಣ್ಣ ಮುಂದೆ ಇರುವಂತ ಚೇತನಗಳು ಆಗಲಿ ಅಚೇತನಗಳು ಆಗಲಿ ಎಲ್ಲಾ ಪದಾರ್ಥ ಎಲ್ಲಾ ಒಂದು ರೂಪಗಳು ನೋಡಬೇಕಂದ್ರೆ ನಾವು ಅದು ರೂಪ ಇದ್ರೇನೆ ನಮ್ಗೆ ನೋಡಕ್ಕಾಗತ್ತೆ. ಸೊ ಒಂದು ರೂಪ ಏನೋ ತಕೊಳ್ಳಿ, ನೀವು ದೇವರ ಮುಂದೆ ಪೂಜೆ ಮಾಡ್ತಿರೋ ಅಥವಾ ಅಡಿಗೆ ಮಾಡ್ತಾ ಇರ್ತಿರೋ ಎಲ್ಲ ರೂಪಗಳು ಕಾಣಿಸ್ತಾ ಇದೆಲ್ಲ, ಆ ಒಂದೊಂದು ರೂಪದಲ್ಲಿ ಒಂದೊಂದು ರೂಪ ಆಕಾರ ಇದೆಲ್ಲ, ಆ ಒಂದೊಂದಲ್ಲಿನು ಭಗವಂತ ಇದ್ದಾನೆ. ಆ ಭಗವಂತನಲ್ಲಿ ಅನಂತ, ಅದು ಹಿಂದಿನ ಪದ್ಯದಲ್ಲೇ ಅದನ್ನ ನಾವು ನೋಡಿದ್ದೀವಿ. ಸೊ ಒಂದೊಂದು ರೂಪದಲ್ಲಿನು ಅನಂತ ರೂಪ. ಸೊ ಒಂದೊಂದು ಒಂದು ಒಂದು ರೂಪದೊಳು ಒಂದು ರೂಪದಲ್ಲೂ ಇದ್ದಾನೆ. ಸೊ ಇದಕ್ಕೆ ವಿಶ್ವರೂಪ ಅಂತಾನು ಅದಕ್ಕೆ ಕರಿತೀವಿ. ವಿಶ್ವರೂಪ ಅದನ್ನ ತೋರಿಸಿದ ಅದು ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ. ಸೊ ವಿಶ್ವರೂಪ ಅಂತ ಯಾಕೆ ಹೇಳ್ತೀರ ಅಂದ್ರೆ, ಈ ವಿಶ್ವ ಅಂದ್ರೆ ಏನು? ವಿಶ್ವ ಅಂದ್ರೆ ಅನೇಕ ಮೀನಿಂಗ್ ಇದನ್ನು. ನಾವು ಜಾಗೃತ ಅವಸ್ಥೆಯಲ್ಲಿ ನೋಡುವಂತ ಎಲ್ಲಾ ಪದಾರ್ಥಗಳು ವಿಶ್ವ ನಾಮಕ ಭಗವಂತನಿಂದ ಅನುಗ್ರಹದಿಂದ ನಮ್ಮ ಕಣ್ಣಲ್ಲಿ ಇದ್ದು ಎಲ್ಲ ತೋರಿಸ್ತಾ ಇದ್ದಾನೆ. ಜಾಗೃತಿ ಸ್ಥಿತಿಯಲ್ಲಿ ತೋರಿಸ್ತಾ ಇದ್ದಾನೆ. ಜಾಗೃತ ಸ್ಥಿತಿಯಲ್ಲಿ ತೋರಿಸ್ತಾ ಇದ್ದಾನೆ ಅಂದ್ರೆ ನಾವೆಲ್ಲ ಇವಾಗ ನೋಡ್ತಾ ಇದ್ದೀವಿ ಭಗವಂತ ವಿಷಯದಲ್ಲಿ ಜಾಗೃತನಾಗಿ. ಅದಕ್ಕೆ ಇದು ಅಪ್ರಮೇಯ ಅಂಬೋ ಪ್ರಾರ್ಥನೆ. ಅಪ್ರಮೇಯ ಅಂಬೋ ಭಗವಂತನ ವಿಶೇಷವಾಗಿ ನಾವು ನಮ್ಮ ದೇಹದಲ್ಲಿ ಇರುವಂತ ಸ್ಮರಣೆ ಮಾಡಿದ್ರೆ ನಾವು ಇವಾಗ ಜಾಗೃತೆ ಅವಸ್ಥೆಯಲ್ಲೇ ಇದ್ದೀವಿ. ಇದ್ರೂ ನಮ್ಗೆ ಹೊರಗಿನ ರೂಪ ತಾನು ಕಾಣಿಸ್ತಾ ಇದೆ, ಒಳಗಿನ ರೂಪದಲ್ಲಿ ಜಾಗೃತಿ ಬೇಕು ನಮಗೆ. ಸೊ ಹಾಗೆ ನೋಡುವಾಗ ಒಂದೊಂದು ನೀನು ಒಂದು ರೂಪದೊಳು ಒಂದು ರೂಪ, ಏನೋ ಒಂದು ಅಡಿಗೆ ಮಾಡ್ತಾ ಇದ್ದೀವಿ, ಆ ಒಂದು ಅಡಿಗೆ ಪಾತ್ರದಲ್ಲಿ ಪಾತ್ರ ಇಡ್ತೀವಿ, ಆ ಪಾತ್ರದಲ್ಲಿ ಒಂದು ರೂಪದಿಂದ ಭಗವಂತ ಇದ್ದಾನೆ. ಆ ಒಂದು ರೂಪದಲ್ಲಿ ಆ ಪಾತ್ರನೇ ತಗೊಳ್ಳಿ, ಆ ಪಾತ್ರೆ ಬರ್ಲಕ್ಕೆ ಎಷ್ಟೆಷ್ಟು ಪರಮಾಣುಗಳು ಇದರಿಂದ ಆ ಪಾತ್ರೆ ಆಗಿದೆ. ಸೊ ಹೀಗೆ ಹೀಗೆ ನೋಡ್ತಾ ನೋಡ್ತಾ ಹೋದ್ರೆ ಒಂದೊಂದು ಪರಮಾಣುಗಳು ಒಂದೊಂದು ನೀನು ಅದು ಸೇರಿ ಬರುವಂತ ಜಾಯಿಂಟ್ ಸಂಧಿಗಳಲ್ಲಿ ಎಲ್ಲದನ್ನೂ ಭಗವಂತ ರೂಪ. ಸೊ ಒಂದು ರೂಪ ತಗೊಂಡ್ರೆ ಈ ನಮ್ಮ ಸ್ಥೂಲವಾದ ಒಂದು ಪದಾರ್ಥ ಆಗಬೇಕಂದ್ರೆ ಅನೇಕ ರೂಪ ಅನೇಕ ವಸ್ತುಗಳ ಸಂಗ್ರಹದಿಂದ ಆಗತ್ತೆ. ಅಂದ್ರೆ ಅನೇಕ ವಸ್ತುಗಳು ಇರಬೇಕು, ಅನೇಕ ಪರಮಾಣುಗಳು ಅದೆಲ್ಲ ಇರಬೇಕಂದ್ರೆ ಅನೇಕ ರೂಪಗಳು ಒಂದೊಂದು ವಸ್ತು ಇರಬೇಕಂದ್ರೆ ಒಂದೊಂದಿನೂ ಒಂದೊಂದು ರೂಪ ಭಗವಂತಂದು ಇರಲೇಬೇಕು. ಹಾಗೆ ಏನಾಯ್ತು, ಒಂದು ಪಾತ್ರೆ ತಗೊಂಡನು ಅಲ್ಲಿ ಅನಂತ ರೂಪದಿಂದ ಇದ್ದಾನೆ. ಹೀಗೆ ವಿಶ್ವ ಎಲ್ಲ ಏನೇನು ಜಾಗೃತ ವ್ಯವಸ್ಥೆಯಲ್ಲಿ ನಾವು ನೋಡ್ತೀವೋ ಅದು ಒಳಗಡೆ ಹೊರಗಡೆ ಒಂದು ರೂಪ ಆಕಾರ ಕಾಣಿಸುತ್ತೆ, ಒಳಗೆ ಆ ಭಗವಂತ ಅನೇಕ ರೂಪದಿಂದ ಇದ್ದಾನೆ. ಎಲ್ಲ ಸೇರಿ ಖಂಡ ಅಖಂಡ ಅಂತ ಹೇಳ್ತಾರೆ, ಒಂದು ರೂಪದಿಂದ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಒಂದು ರೂಪದೋಳು ಅಂತ ಹೇಳ್ತಾನೆ. ಇದಕ್ಕೆ ಏನು ಉದಾಹರಣೆ ಇದೆಯಾ ಅಂದ್ರೆ ಕೃಷ್ಣ ಅವತಾರದಲ್ಲಿ ಅವನು ವಿಶ್ವರೂಪವನ್ನೇ ತೋರಿಸಿದ್ದಾನೆ ಅಂತ ಬರುತ್ತೆ. ಅದು ಒಂದು ರೂಪ ಆಯ್ತು. ಆಮೇಲೆ ಒಂದು ಅವಯವ, ಇದು ಒಂದು ಅವಯವ ಅಂದ್ರೆ ಏನು, ಒಂದು ಅವಯದೊಳು ಹೇಳುವಾಗ ಇಲ್ಲಿ ಏನ್ ಹೇಳ್ತಾರಂದ್ರ ಅದಕ್ಕೇನು ಒಂದು ಅವಯವ, ಏನೋ ಒಂದು ಅವಯವ ತಕೊಂಡ ಅಲ್ಲಿ ಅನಂತವಾಗಿದ್ದ. ಇದಕ್ಕೇನು ಉದಾಹರಣೆ ಅಂದ್ರೆ ಇದು ನಮ್ಗೆ ಏನು ನೆನಪು ಮಾಡ್ಬೇಕಂದ್ರೆ ನಾವು ತ್ರಿವಿಕ್ರಮ ವಾಮನ ತ್ರಿವಿಕ್ರಮ ಅವತಾರ ತಕೊಂಡಾಗ ಅಲ್ಲಿ ಒಂದು ಅವಯವ, ಏನ್ ಅವಯವ ಆಯ್ತು ತೋರಿಸಿದ ವಾಮನನಾಗ ಬಂದ, ಬಟ್ ಆ ಒಂದು ಕಾಲಿನಿಂದ ಎಲ್ಲವನ್ನು ಆಕ್ರಮಣ ಮಾಡಿದ. ಕಾಲಂದ್ರ ದೇಹರು ಕಾಲಿನ ಭೇದ ಇಲ್ಲ, ಇದ್ರೂ ನಮ್ಮ ದೃಷ್ಟಿಯಾಗಿ ನೋಡುವಾಗ ಒಂದು ಅವಯವ, ಅದು ಒಂದು ಅವಯವದಿಂದ ದೇವರು ಎಲ್ಲವನ್ನು ತೋರಿಸಿ ಎಲ್ಲ ವ್ಯಾಪ್ತನಾದ ಅವನು ಅಂತ ಒಂದು ಸರಿ ಹಾಗೆ ಒಂದು ಚಿಂತನೆ. ಅಥವಾ ಇನ್ನೊಂದು ಚಿಂತನೆ ಏನು, ಒಂದು ಅವಯವ ಅಂತ ಹೇಳುವಾಗ ನಮ್ದೇ ಒಂದು ತಗೊಳ್ಳಿ, ಯಾವುದೇ ನಾವು 24 ರೂಪಗಳು ಕೇಶವಾದಿ ರೂಪಗಳ ನೋಡಿದ್ದಾಗಲೂ ಅಥವಾ ನಾವು ನಮ್ಮ ಅವಯವಗಳು ಏನೇ ತತ್ವಗಳು ತಗೊಂಡಾಗಲೂ ಆಯ್ತು, ಅಥವಾ ನಮ್ಮ ನಮ್ಮ ದೇಹದಲ್ಲಿ ಇರುವಂತ ಒಂದೊಂದು ಅವಯವ ತಗೊಂಡ್ರೆ ನಾವು ಅಲ್ಲಿ ಭಗವಂತನನ್ನ ನೋಡ್ತೀವಿ, ಭಗವಂತ ಅಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡ್ತೀವಿ. ಸೊ ನಮ್ಮ ಒಂದು ಅವಯವ, ನಮ್ಮ ಕಣ್ಣು ಅಂತ ಒಂದು ತಗೊಂಡ್ರು ಆ ಕಣ್ಣಲ್ಲಿ ಭಗವಂತ ಇದ್ರೆ ಬಿಂಬ ಅಂತ ಹೇಳ್ತೀವಲ್ಲ, ಆ ಬಿಂಬದಿಂದಲೇ ಕೆಲಸ ಆಗತ್ತಂತ ಒಂದು ನಮ್ಮಲ್ಲಿ ಇರುವಂತ ಒಂದು ಅವಯವ ತಗೊಂಡ್ರು ಅಲ್ಲಿನೂ ನಮ್ಮ ಅವಯವಗಳಲ್ಲಿನೂ ಭಗವಂತ ಇದ್ದಾನೆ. ಆ ಒಂದು ಭಗವಂತನು ಅನಂತ ರೂಪದಿಂದ ಇದ್ದಾನೆ, ಇದನ್ನು ಲಾಸ್ಟ್ ಪದ್ಯದಲ್ಲೇ ಬಂತದು. ಸೊ ಹೀಗೇನೋ ಚಿಂತನೆ ಮಾಡಬಹುದು. ಅಥವಾ ಭಗವಂತನ ಒಂದು ಅವಯವವಾಗಿ ತೋರಿಸಿದ, ವ್ಯಕ್ತ ಮಾಡಿಸಿದ, ಅದು ಭಗವಂತನ ಕಾಲು ಅಂತ ತಗೊಳ್ಳಿ. ಕಾಲು ಅಂತ ತಗೊಂಡಾಗ ಅವನು ಆ ತ್ರಿವಿಕ್ರಮ ರೂಪದಿಂದ ಎಲ್ಲಾ ಕಡೆನೂ ವ್ಯಾಪ್ತ ಆಯ್ತು, ಆ ಒಂದು ಕಾಲು ಆಯ್ತು ಅಂತ ಹೇಳ್ತೀವಿ. ಸೊ ಅದು ಒಂದು ಅವಯವ ಆಗತ್ತೆ. ಒಂದು ಅವಯವ ಆದ ಮೇಲೆ ನೆಕ್ಸ್ಟ್ ಬರೋದು ಒಂದು ರೋಮದೋಳು. ಒಂದು ರೋಮದೋಳು ಅಂತ ಹೇಳುವಾಗ ಆ ಶುಕ್ಲಕೇಶ ಆವೇಶ, ಅದು ಬಲರಾಮನಲ್ಲಿ ನರನಲ್ಲಿ ಅದು ನೋಡುವಂತದ್ದು, ಅದರಿಂದ ಎಷ್ಟು ಕಾರ್ಯಗಳೆಲ್ಲ ಮಾಡಿದೆ, ಯಾವ್ಯಾವ ಅನೇಕ ರೂಪದಿಂದ ಇದ್ದು ಕಾರ್ಯಗಳೆಲ್ಲ ಪೂರ್ತಿ ಮಾಡಿದ್ದಾನೆ ಅಂತ ಒಂದು ರೋಮದೋಳು ಅಂತ ಅದನ್ನ ಹೇಳೋದು. ಆಮೇಲೆ ಒಂದು ದೇಶದಿ ಅಂತ ಹೇಳ್ತಾರೆ. ಒಂದು ದೇಶದಿ ಅಂತ ಹೇಳುವಾಗ ಇಲ್ಲಿನೂ ಯು ಕ್ಯಾನ್ ಟೇಕ್ ಇಟ್ ಇನ್ ಮಲ್ಟಿಪಲ್ ವೇಸ್. ಒಂದು ಏನಂದ್ರೆ ಪಂಚಮಸ್ಕಂದ ಬ್ರಾಡರ್ ವ್ಯೂ ತರ ತಕೋಬೇಕಂದ್ರೆ ಪಂಚಮಸ್ಕಂದದಲ್ಲಿ ಬರುವಾಗ ಅಲ್ಲಿ ಹೇಳ್ತಾರೆ ದೇಶ ಅಂದ್ರೆ ಒಂದು ರೀಜನ್ ಅಂತ ತಗೊಳ್ಳೋದು. ಒಂದು ದೇಶದೋಳು ಅಂದ್ರೆ ಒಂದು ರೀಜನ್. ರೀಜನ್ ಅಂದ್ರೆ ಏನು, ಭೂಲೋಕದಲ್ಲಿ ಒಂದು ರೀಜನ್ ಅಂತ ನಾವು ತಕೊಂಡಾಗ ಅಲ್ಲಿ ಏನಾಗತ್ತೆ, ಅಲ್ಲಿ ಒಂಬತ್ತು ನಮ್ಮ ಜಂಬುದ್ವೀಪವನ್ನೇ ತಕೊಂಡು ಜಂಬುದ್ವೀಪದಲ್ಲಿ ಇರುವಂತ ಆ ವರ್ಷಗಳು ಅಂದ್ರೆ ಈ ಜಂಬುದ್ವೀಪವನ್ನೇ ಒಂಬತ್ತು ವಿಭಾಗವಾಗಿ ಮಾಡಿದ್ದಾರೆ. ಸೊ ಒಂದೊಂದು ಪ್ರದೇಶ ಒಂದೊಂದು ರೀಜನ್ ಒಂದೊಂದು ದೇಶ ಅಂತನೂ ಆಗತ್ತೆ. ಉಪಲಕ್ಷಣ ಯಾವುದೇ ಒಂದು ದೇಶವನ್ನು ತಗೋಬೇಡ, ಸ್ಮಾಲರ್ ಯೂನಿಟ್ಸ್ ತಗೋಬಹುದು. ಇಲ್ಲಿ ಬರುವಾಗ ಏನ್ ಹೇಳ್ತಾರೆ, ಭರತ ವರ್ಷಕ್ಕೆ ಬಂದಾಗ ಹೇಳ್ತಾರೆ ಭರತ ವರ್ಷದಲ್ಲಿ ಒಂದು ರೂಪ ಏನು, ನರನಾರಾಯಣ ಬದ್ರಿಯಲ್ಲಿ ಇರುವಂತ ವಿಶೇಷ ಈ ಒಂದು ಭರತ ವರ್ಷಕ್ಕೆ ಒಂದು ವಿಶೇಷ ರೂಪ ಅಂತ ಕೊಡುವಾಗ ನರನಾರಾಯಣ ರೂಪ ಅಂತ ಹೇಳ್ತಾರೆ. ಆಮೇಲೆ ಸೆಂಟರ್ಲಿ ಆ ಜಾಂಬುದ್ವೀಪದಲ್ಲಿ ಟಿಪ್ಪಲಿ ಇರೋದು ಭರತ ವರ್ಷ, ಸೆಂಟರ್ಲಿ ಇರೋದು ಸೆಂಟರ್ಲಿ ನೀವು ತಗೊಂಡ್ರೆ ಇಳಾವರ್ಷ ಅಂತ ಹೇಳಿ, ಇಳಾವರ್ಷ ಅಂತ ಹೇಳುವಾಗ ಅಲ್ಲಿ ಸಂಕರ್ಷಣ ರೂಪದಿಂದ ಇದ್ದಾನೆ. ಆಮೇಲೆ ಈ ಕಡೆ ಇಳಾವರ್ಷಕ್ಕೆ ವೆಸ್ಟ್ಲಿ ನೋಡಿದಾಗ ಭದ್ರಶ್ವ ಅಂತೀವಿ, ಅಲ್ಲಿ ಒಂದು ಹೈಗ್ರೀ ರೂಪ. ಆಮೇಲೆ ಹರಿವರ್ಷ ಅಂತ ಹೇಳ್ತೀವಿ, ಹರಿವರ್ಷ ಅದಕ್ಕೆ ಸೌತ್ಲಿ ಇರೋದು, ಹರಿವರ್ಷ ಅಂತ ಹೇಳುವಾಗ ನೃಸಿಂಹ ರೂಪ ಅಂತ. ಈಸ್ಟ್ ಬಂದಾಗ ಅಲ್ಲಿ ಕೇತುಮಾಲ್ಯ ಅಂತ ಹೇಳ್ತಾಳೆ, ಅಲ್ಲಿ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಆಮೇಲೆ ನಾರ್ತ್ ಗೆ ಬಂದಾಗ ಅಲ್ಲಿ ನಾರ್ತ್ ಗೆ ರಮ್ಯಕ ಅಲ್ಲಿ ಬಂದು ಮತ್ಸ್ಯ ರೂಪದಿಂದ ಇದ್ದಾನೆ. ವಿಶೇಷವಾಗಿ ಎಲ್ಲಾ ರೂಪದಿಂದ ಇದ್ದಾನೆ, ಮತ್ಸ್ಯ ರೂಪ. ಆಮೇಲೆ ಆ ರಮ್ಯಕ ವರ್ಷಕ್ಕೆ ನಾರ್ತ್ ಸ್ವಲ್ಪ ಹೋದಾಗ ಹಿರಣ್ಯದಲ್ಲಿ ಕೂರ್ವ ರೂಪನಾಗಿದ್ದಾನೆ. ಆಮೇಲೆ ಅದಕ್ಕೆ ಮೇಲೆ ಇರುವಂತದ್ದು ಕುರು ವರ್ಷ ಅಂತ, ಅಲ್ಲಿ ವರಾಹ ಇದ್ದಾನೆ. ಸೊ ಇವಾಗ ಸ್ವಲ್ಪ ಕೆಳಗೆ ಬಂದ ಭರತ ವರ್ಷಕ್ಕೆ ಮೇಲೆ ಬಂದಾಗ ಕಿಂಪುರುಷ ಖಂಡ ಅಂತ ಹೇಳ್ತೀವಿ. ಕಿಂಪುರುಷ ಖಂಡಕ್ಕೆ ಬಂದಾಗ ಆ ಒಂದು ರಾಮರೂಪದಿಂದ ಇದ್ದಾನೆ, ಅದಕ್ಕೆ ಕಿಂಪುರುಷವರ ಇದರಲ್ಲಿ ಹನುಮಂತ ದೇವರು ಯಾವತ್ತು ಇರ್ತಾರ ಅಂತ ಹೇಳ್ತಾರಲ್ಲ. ಸೊ ಹೀಗೆ ಈ ಒಂದೊಂದು ಈ ಜಂಬುದ್ವೀಪವನ್ನೇ ತಗೊಂಡ್ರೆ ಒಂದೊಂದು ರೀಜನ್, ಅದಕ್ಕೆ ದೇಶಗಳು ಅಂತ ನೀವು ಹೇಳಿದ್ರೆ ಒಂದೊಂದು ದೇಶದಲ್ಲಿ ಒಂದು ರೂಪದಲ್ಲಿ ಇದ್ದನು, ಈ ಒಂದು ರೂಪದಲ್ಲಿ ಹಾಗೆ ಅನಂತ ರೂಪದಿಂದ ಭಗವಂತ ಇದ್ದಾನೆ ಅಂತ ಇದು ಹೇಳ್ತಾರೆ. ಎಲ್ಲಿನೂ ಅವನು ಇದಾನಂತ ಒಂದು ದೇಶದಿ ಅಂತ ಹೇಳಿದ್ರೆ ಪೊಂದೀಪವು, ಏನೋ ರೂಪವೇ ತಕೊಳ್ತಿರೋ, ಅವಯವೇ ತಕೊಳ್ತಿರೋ, ರೋಮ ತಕೊಳ್ತಿರೋ, ಒಂದು ದೇಶ ತಕೊಳ್ತಿರೋ, ಏನೇ ತಕೊಂಡ್ರೂ ಪೊಂದೀಪವು ಅಜಾಂಡ ಅನಂತ ಅನಂತ ಕೋಟಿಗಳು. ಪೊಂದೀಪವು ಎಲ್ಲದಲ್ಲಿನೂ ಇದ್ದಾನೆ ಅಜಾಂಡ. ಅವನ ಒಂದು ಒಂದು ರೂಪದಲ್ಲಿ, ಒಂದು ಅವಯದಲ್ಲಿ ಈ ಒಂದು ಅವನ ರೂಪಗಳು ಅನಂತವಾಗಿದೆ. ಆ ರೂಪಗಳು ಒಂದೊಂದಲ್ಲಿನೂ ಈ ಬ್ರಹ್ಮಾಂಡಗಳು, ಅನಂತಾನಂತ ಬ್ರಹ್ಮಾಂಡಗಳು ಆ ಒಂದೊಂದು ರೂಪದಲ್ಲಿನೂ ಭಗವಂತನದಲ್ಲಿ ಇದ ಅಂತ ಹೇಳ್ತಾರೆ. ಇದು ನಮ್ಗೆ ಹಾಗೆ ಊಹೆ ಮಾಡ್ಲಕ್ಕೇನು ಸಾಧ್ಯವೇ ಆಗೋದಿಲ್ಲ. ಸೊ ಇದು ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ ಹಿಂದೆ ಮಾರ್ಕಾಂಡೇಯ ಮಹರ್ಷಿಗಳು ಅದನ್ನ ನೋಡಿದ್ರು. ಮಾರ್ಕಾಂಡೇಯ ಕಾಣನೆ, ಏನು ಕಂಡ ಅವನು, ಏನು ಕಂಡ ಅವನ ಕತೆ ಏನು ಅಂತ ಬಂದಾಗ ಬರುತ್ತೆ. ಮಾರ್ಕಾಂಡೇಯ ಋಷಿಗಳು ಅವರು ಚತುರ್ಮುಖ ಬ್ರಹ್ಮನ ಮಕ್ಕಳಾದಂತ ಭೃಗು ಮತ್ತು ಖ್ಯಾತಿಯಲ್ಲಿ ದಾತ ವಿಧಾತ ಅಂತ ಅವ್ರಿಗೆ ಇಬ್ರು ಮಕ್ಕಳು ಇರ್ತಾರೆ. ಆಮೇಲೆ ದಾತನಿಗೆ ಮೃಕಂಡು ಅಂತ ಒಂದು ಮಗ ಇರ್ತಾನೆ. ಮೃಕಂಡುವನ ಪುತ್ರ ಮಾರ್ಕಾಂಡೇಯ ಹುಟ್ಟಿದಾಗ ಅವನಿಗೆ ಆಯುಷ್ ಜಾಸ್ತಿ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಆಗ್ಲೇ ಅವ್ರಿಗೆ ಬೇಗ ಉಪನಯನ ಸಂಸ್ಕಾರಗಳನ್ನ ಮಾಡಿ ಭೃಗು ಮುನಿಗಳೇ ಬಂದು ನೀನು ದೇವರನ್ನ ಪ್ರಾರ್ಥನೆ ಮಾಡಿ, ಇರೋ ಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ದೇವರನ್ನ ಒಲಿಸಿಕೋ ಅಂತ ಋಷಿಗಳಿಗೆ ಹೇಳ್ತಾರೆ. ಅವರು ಹಾಗೇ ಮಾಡ್ತಾರಂತೆ. ಅವರು ಅಲ್ಲಿ ತಪಸ್ಸಿಗೆ ಹೋದದ್ದು, ನನಗೆ ಆಯುಷ್ ಜಾಸ್ತಿ ಆಗಬೇಕು, ನಾನು ಚೆಂದಾಗಿ ಬದುಕಿ ಇರಬೇಕು, ಸಾಧನೆ ಮಾಡ್ಲಿಕ್ಕೆ ಆಯುಷ್ ಬೇಕು, ಹೀಗೆಲ್ಲ ಅವರು ಪ್ರಾರ್ಥನೆ ಮಾಡೋದೇ ಇಲ್ಲ. ದೇವರನ್ನೇ ಸ್ತುತಿ ಮಾಡುತ್ತಾ ಇರ್ತಾರಂತ ಅವರು. ಚಿಕ್ಕ ವಯಸ್ಸಲ್ಲಿ ಎಲ್ಲ ಬ್ರಹ್ಮಚರ್ಯ ಆಶ್ರಮಕ್ಕೆ ಬೇಕಾದ ದಂಡ, ಕಮಂಡಲು, ಕೃಷ್ಣಾಂಜನ ಮತ್ತು ಅಕ್ಷಮಾಲ ಇದೆಲ್ಲ ಹಾಕೊಂಡು ದೇವರನ್ನ ಕಂಟಿನ್ಯೂಸ್ ಚಿಂತನೆ ಮಾಡ್ತಾರೆ. ಎಷ್ಟು ಚಿಂತನೆ ಮಾಡ್ತಾರೆ ಅಂದ್ರೆ 6 ಮನ್ವಂತರಗಳು ಹೋಗ್ಬಿಡತ್ತಂತ, 6 ಮನ್ವಂತರಗಳು ಕಳೆದು ಹೋಗತ್ತಂತ. ಆವಾಗಲೂ ದೇವರನ್ನ ಚಿಂತನೆ ಮಾಡ್ತಾ ಇರ್ತಾನ. ಈ ಕಾಲದಲ್ಲಿ ಅವ್ರಿಗೆ ಅಲ್ಪಾಯುಷ ತಾನೆ ಅಂದ್ರೆ ಅಲ್ಪಾಯು ದೇವರ ಚಿಂತನೆಯಲ್ಲಿ ಅವ್ರ ಆಯುಷ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ 6 ಮನ್ವಂತರಗಳು ಮಾಡಿದ ಮೇಲೆ ಅವಾಗ ಈ 7ನೇ ಮನ್ವಂತರ ಬಂದಾಗ ಇಲ್ಲಿ ಏನಾಗತ್ತಂದ್ರೆ ಇಂದ್ರದೇವರು ಮತ್ತು ಕಾಮರು, ಇಂದ್ರ ಕಾಮರು ಬರುತ್ತೆ. ಇಂದ್ರ ಬಂದು ಏನ್ ಮಾಡ್ತಾನ, ಅಪ್ಸರ ಸ್ತ್ರೀಗಳನ್ನ ಕಳಿಸ್ತಾನಂತ. ಆಮೇಲೆ ಕಾಮ ಏನ್ ಮಾಡ್ತಾನ, ಕಾಮ ಬಂದು ಆ ಒಂದು ಸೀಸನ್ ಅಂತ ಹೇಳ್ತಾರ, ವಸಂತ ಋತು ಮತ್ತು ಅಲ್ಲಿ ಬರುವಂತ ಸೌಂದರ್ಯ, ಎಕ್ಸ್ಟರ್ನಲ್ ವಿಷಯ ಭೋಗಗಳು ಮನುಷ್ಯನ ಇಂದ್ರಿಯಗಳನ್ನ ಆಕ್ರಮಣ ಮಾಡುತ್ತೆ. ಅದಕ್ಕೆ ಬೇಕಾದ ಎಲ್ಲ ದ ಸರೌಂಡಿಂಗ್ಸ್ ಎಲ್ಲವೂ ಅದಕ್ಕೆ ಕಂಡ್ಯೂಸಿವ್ ಆಗ ಕ್ರಿಯೇಟ್ ಮಾಡ್ತಾನೆ. ಇದು ಯಾಕೆ ಮಾಡ್ತಾರೆ ಅಂದ್ರೆ ಇಂದ್ರಕಾಮರ ಇದು ಏನು ಅಂದ್ರೆ ಈ ಮಾರ್ಕಾಂಡೇಯರ ಶ್ರೇಷ್ಠತ್ವ, ಅವ್ರ ಇಂದ್ರಿಯ ಜಯ ಹೇಗೆ ಪಡ್ಕೊಂಡಿದ್ದಾರೆ ಅಂಬೋದು ಎಲ್ಲ ಜನರಿಗೇನು ತೋರಿಸಬೇಕು ಅಂಬೋದಕ್ಕೆ ಇದೆಲ್ಲ ಮಾಡಿ ತೋರ್ಸ್ತಾರೆ. ಅವ್ರಿಗೆ ಚೆನ್ನಾಗ್ ಗೊತ್ತು ಏನೇ ಮಾಡಿದ್ರು ಇವನ ಮನಸ್ಸು, ಮಾರ್ಕಾಂಡೇಯ ಋಷಿಗಳ ಮನಸ್ಸು ದೇವರಲ್ಲೇ ನೆಲೆಸಿ ಇರತ್ತ. ಯಾರಿಗೇನು ಏನು ಮಾಡಕ್ ಆಗೋದಿಲ್ಲ, ದೇವರಲ್ಲೇ ಕೂತು ಬಿಟ್ರೆ ಏನ್ ಮಾಡಕ್ ಆಗತ್ತೆ ಅಂತ ಅದನ್ನ ತೋರಿಸ್ತಾರೆ. ಒಂದು ಆಗೋದೇ ಇಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಹೀಗೆ ತಪಸ್ಸು ಮಾಡ್ತಾ ಇರೋವಾಗ ದೇವರು ದರ್ಶನ ಆಗತ್ತೆ. ದೇವರು ಬಂದು ನರನಾರಾಯಣ ರೂಪದಿಂದ ದೇವರು ಕಾಣಿಸಿಕೊಡ್ತಾನಂತೆ. ದೇವರು ಕಾಣಿಸಿಕೊಡೋವಾಗ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರವರಿಗೆ ದೇವರು ಎಲ್ಲವನ್ನೂ ಅವನಿಗೆ ಕೊಡ್ತಾರೆ. ಏನು ವರ ಬೇಕು ಅಂತ ಅವನ್ನ ಕೇಳ್ತಾರೆ. ದೇವರು ಕೇಳಿದಾಗ ಇವ್ರು ಹೇಳ್ತಾರೆ, ದೇವರೇ ನಿನ್ನನ್ನೇ ನೋಡೇ ಆಯ್ತು, ವರ ಬೇಕಾ ನಿನ್ಗೆ ಅಂತ. ಇದನ್ನು ಕೇಳು ಅಂತ ಹೇಳುವಾಗ ಅವ್ರು ಹೇಳ್ತಾರಂತ, ನನ್ನ ನಿನ್ನ ಮಹಿಮೆ, ನೀನು ವಾಯುದೇವರ ಮೂಲಕವಾಗಿ ಮಾಡುವಂತ ಕಾರ್ಯಗಳು, ಆ ವಾಯುದೇವರೇ ನನ್ಗೆ ಪ್ರೇರಕ, ನನ್ಗೆ ಮಾತ್ರ ಅಲ್ಲ ಎಲ್ಲರಿಗೂ ಅವರು ಪ್ರೇರಕ. ವಾಯುದೇವರಿಗೆ ನೀನೇ ಪ್ರೇರಕ, ನೀನೇ ಸ್ವತಂತ್ರ, ನೀನೇ ತಿರುಗಿಸ್ತಿದ್ದ ಎಲ್ಲವನ್ನೂ ಅಂತ ಹೇಳ್ಬಿಟ್ಟು ಹೇಳ್ತಾರಂತ, ನಿನ್ನ ಮಹಿಮೆಯೆಲ್ಲ ಕೇಳಿದ್ದೀನಿ ನೋಡಿದ್ದೀನಿ, ಆದ್ರೂ ನನ್ಗೆ ಒಂದು ಮಹಿಮೆ ನೋಡಬೇಕು ಅಂತ ಆಸೆ ಬರುತ್ತೆ. ಯಾವ ಮಹಿಮೆ ಅದು ಅಂದ್ರೆ, ನಿನ್ನ ಅಚಿಂತ್ಯದ್ಭುತ ಶಕ್ತಿಯನ್ನ ನಾನು ನೋಡಬೇಕು ಅಂತ ನಾನು ನನ್ಗೆ ಇಚ್ಛೆ ಆಗ್ತಾ ಇದೆ ಅಂತ ಹೇಳುವಾಗ ದೇವರು ನಗುತ್ತಾ ಸರಿ ಅಂತ ಆಗಲಿ ಅಂತ ಹೋಗ್ತಾನ. ದೇವರು ಹೊರಟೋಗ್ತಾರ. ಇವರು ಇರೋದು ಬಂದು ಪುಷ್ಪಭದ್ರ ಅಂಬೋ ನದಿ ತೀರದಲ್ಲಿ, ಅದು ಬದ್ರಿ ಆಶ್ರಮ, ಬದ್ರಿ ಹತ್ರ ಇರುವಂತ ಒಂದು ನದಿ ಅಂತ ಹೇಳ್ತಾರೆ. ಅಲ್ಲಿ ಅವರು ಕೂತು ಸಂಧ್ಯಾ ವಂದನ ಮಾಡ್ತಾ ಇರ್ತಾರೆ. ಅವ್ರು ಮಾಡುವಂತ ವಿಶೇಷ ಪೂಜೆ ಹೇಳುವಾಗ ಹೇಗೆ ನಾವು ಮಾಡಬೇಕು ಎಂಬುದನ್ನ ಅಲ್ಲೇ ತೋರಿಸ್ತಾರೆ. ಬಿಂಬಚಿಂತನೆ, ಅವ್ರು ಏನೇ ಮಾಡಿದನ್ನು ದೇವರ ಚಿಂತನೆ, ಅವರು ಸಾಯಂಕಾಲ ಆಗಲಿ ಬೆಳಿಗ್ಗೆ ಆಗಲಿ ಅವರು ಪೂಜೆ ಮಾಡುವಾಗ ದೇವರ ಚಿಂತನೆ ಹ್ಯಾಕ್ ಮಾಡ್ತಾರೆ ಅಂತ ಹೊರಗೆ ನೋಡ್ತಾರೆ. ಹೊರಗೆ ಯಾವುದೇ ಪದಾರ್ಥ ಏನೇ ತಕೊಂಡ್ರು ಅಲ್ಲಿ ಇರುವಂತದ್ದು ಪಂಚಭೂತದಿಂದೇ ಆಗಿರುತ್ತೆ. ಸೊ ಪಂಚಭೂತ ಎಂಬುದು ಹೊರಗೆಲ್ಲ ಇದೆ, ಅಲ್ಲೆಲ್ಲ ದೇವರು ಇದ್ದಾನೆ, ಮತ್ತು ಆ ಪಂಚಭೂತದಿಂದ ನನ್ನ ದೇಹ ಆಗಿದೆ, ನನ್ನ ದೇಹದಲ್ಲಿನೂ ಭಗವಂತನೇ ಇದ್ದಾನೆ, ನನ್ನ ಒಳಗೇನು ಇವನು ಪಂಚಭೂತ ಹೊರಗೆ ಒಳಗೆ ಇದ್ದಾನೆ, ನನ್ನ ಅಲ್ ಜೊತೆಯಲ್ಲಿ ಇರುವಂತ ಈ ಜೀವ ಜೀವನ ಒಳಗೆ ಹೈ ಬಿಂಬನಾಗಿದ್ದಾನೆ ಅಂತ ಅದು ಆತ್ಮ ಉಪಾಸನದಲ್ಲಿ ಅವರು ಇಳಿತಾರಂತ. ಹೊರಗೆಲ್ಲ ನೋಡ್ಬಿಟ್ಟು ಒಳಗೆ ದೇವರನ್ನ ಚಿಂತನೆ ಮಾಡಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡುವಾಗ, ನಾವು ಮಾಡ್ತೀವಲ್ಲ ಜಪ ಮಾಡುವಾಗ, ಆ ಧ್ಯಾನ ಮಾಡುವಾಗ ಅಲ್ಲಿ ಇರುವಂತ ಭಗವಂತನಿಗೆ ಅವರು ಅರ್ಘ್ಯಂ ಪಾದ್ಯಂ ಎಲ್ಲವೂ ಸಮರ್ಪಣೆ ಮಾಡ್ತಾ ಹೋಗುವಾಗ ನಮ್ಗೇನೋ ಕೆಲವೊಮ್ಮೆ ಆಗತ್ತಲ್ಲ, ನಮ್ಗೆ ಇತರ ವಿಷಯದಲ್ಲಿ ಹೋಗತ್ತೆ. ಅವ್ರಿಗೆ ಹೇಗೆಂದ್ರೆ ಇದು ಸಮರ್ಪಣೆ ಮಾಡ್ತಾ ಮಾಡ್ತಾ ದೇವರ ಗುಣ ದೇವರ ಚಿಂತನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಒಳಗಡೆ ಸ್ವಾಗತಂ ಸಮರ್ಪಣೆ, ಅರ್ಘ್ಯಂ ಸಮರ್ಪಣೆ, ಪಾದ್ಯಂ ಸಮರ್ಪಣೆ, ಆಚಮನಂ ಸಮರ್ಪಣೆ ಅಂತ ಹೇಳಿದ ಮೇಲೆ ದೇವರ ನೋಡ್ತಾ ನೋಡ್ತಾ ಮನಸ್ಸಲ್ಲಿ ಇರುವಂತ ಅದು ವಾಸನಾಮಯ ಬಿಂಬವನ್ನ ನೋಡ್ತಾ 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 ಅಲ್ಲೇ ಮನಸ್ಸು ಹೋಗಿ ಪೂಜೆ ಮಾಡೋದನ್ನ ನೆನೆಸ್ಬಿಡ್ತಾರಂತೆ. ಅರ್ಧ ಪೂಜೆ ಮಾಡುವಾಗ, ಷೋಡಶೋಪಚಾರ ಪೂಜೆ ಮಾಡೋ ಅರ್ಧ ನಿಲ್ಸಿಬಿಟ್ಟು ಏನ್ ಮಾಡ್ತಾರೆ, ನಿಲ್ಸಿಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ದೇವರ ಗುಣ ದೇವರದು ತನಗೆ ಕರುಣಾಮಯ ಅಂತ ಕರುಣಾಮಯ ಅಂತ ತಕೊಂಡು ದೇವರು ನನಗೆ ಮಾಡಿದ್ದ ಕರುಣಾ ಎಷ್ಟು ಕರುಣಾ ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಪೂಜೆ ಮಾಡೋದು ಮರ್ತು ಬಿಡ್ತಾರೆ. ಅದು ಒಂದು ಪೂಜೆ ಅಂದ್ರೆ ದೇವರ ಗುಣ ಚಿಂತನೆಯಲ್ಲಿ ಅವರು ಹೊರಟೋಗ್ತಾ ಇದ್ರಂತ. ಸೊ ಹೀಗೆ ಅವರು ಮಾಡ್ತಾ ಇದ್ರಂತ. ಮಾಡ್ತಾ ಇರುವಾಗ ಒಂದಿವಸ ಏನಾಯ್ತು ಅಂದ್ರೆ, ಒಂದಿವಸ ಸಾಯಂಕಾಲ ಟೈಮ್ ಮಾಡ್ತಾ ಇರೋವಾಗ ಅವ್ರಿಗೆ ಚಂಡಮರುತ ಅಂತ ಹೇಳ್ತಾರೆ. ಚಂಡಮರುತ ಅಂದ್ರೆ ಆ ಒಂದು ಪ್ರಳಯ ಕಾಲದಲ್ಲಿ ಇರುವಂತ, ಇವಾಗೇನೋ ನಮ್ಗೆ ವಿಂಡ್ ಸ್ಪೀಡ್ ಏನಾದ್ರು ಬಂದ್ರೆ ನಾವು ಹೇಳ್ತೀವಿ ಇಷ್ಟು ಸ್ಪೀಡ್ಲಿ ಆ ಒಂದು ವಿಂಡ್ ಸ್ಪೀಡ್ ಇದೆ ಅದು ಇದು ಅಂತ ಹೇಳ್ತಿಲ್ಲ. ಅದು ಚಂಡಮರುತ ಅಂತ ಹೇಳೋ, ಚಂಡಮರುತ ಅಂತ ಹೇಳೋದು ಅದು ತುಂಬಾ ಉಗ್ರವಾದ ಭೀತಿಕರ ಭೀತಿ, ಒಳಗಿಂದ ಭೀತಿ ಉಂಟು ಮಾಡುವಂತ ರೀತಿಯಲ್ಲಿ ಈ ಒಂದು ಗಾಳಿಯ ಗತಿ ಇರತ್ತಂತೆ. ಅದು ಆದಮೇಲೆ ಅದು ಜೊತೆ ಜೊತೆಯಲ್ಲಿ ಮೇಘಗಳ ಗರ್ಜನೆನೂ ಆಗತ್ತಂತೆ. ಅದು ತುಂಬಾ ಭಯವನ್ನ ಉಂಟು ಮಾಡತ್ತಂತೆ. ಆ ಮೇಘದ ಗರ್ಜನೆ ಆದ ಮೇಲೆ ವಿದ್ಯುತ್ತು, ಆ ಒಂದು ಸಿಡಿಲು ಗುಡುಗು ಸಿಡಿಲು ಎಲ್ಲವೂ ಬರುತ್ತೆ. ಬಂದು ಮಳೆ ಜೋರಾಗಿ ಬರುತ್ತೆ. ಮಳೆ ಎಷ್ಟು ಜೋರಾಗಿ ಬರುತ್ತೆ ಅಂದ್ರೆ ಒಂದೊಂದು ಹನಿನು ಎಷ್ಟು ದೊಡ್ಡದಿತ್ತು ಅಂದ್ರೆ ಒಂದು ಮುಸಲ ತರ, ಒಂದು ಮುಸಲ ಇದೆ ಇತ್ತಲ್ಲ ದೇವರ ಮುಸಲ ಹೇಳ್ತೀವಲ್ಲ, ಆ ಮುಸಲ ಎಷ್ಟು ದಪ್ಪಗಿದೆಯೋ ಅಷ್ಟು ದಪ್ಪ ಒಂದೊಂದು ಡ್ರಾಪ್ ಅಂದ್ರೆ ಎಷ್ಟು ಒಂದು ಭಯಂಕರವಾದ ಒಂದು ಮಳೆ ಅಂತ ತೋರಿಸ್ತಾರೆ. ಆ ಮಳೆಯ ಪ್ರವಾಹ ಏನಾಗತ್ತಂದ್ರೆ ಈ ಭೂಮಂಡಲ ಸುತ್ತು ನೀರಿರತ್ತ ಅಂತ ಹೇಳ್ತೀವಿ. ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿ ಮಾಡಿ ಅದು ಸುತ್ತು 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 ನೀರು ಲ್ಯಾಂಡ್ ಹೀಗೆ ಹೋಗತ್ತಂತ. ಕೊನೆಯಲ್ಲಿ ನೋಡಿದನೋ ನೀರು ಇರತ್ತಂತ. ಸೊ ಯಾವುದೇ ಒಂದು ಪ್ರದೇಶ ತಕೊಂಡ್ರು ಅದಕ್ಕೆ ಸುತ್ತಲೂ ಆಲ್ ದ ಫೋರ್ ಸೈಡ್ಸ್ ಸಮುದ್ರ ನೀರೇ ಇರತ್ತಂತ. ಆ ನೀರೆಲ್ಲ ಮಳೆಯಿಂದ ತುಂಬಾ ಉಕ್ಕಿ ಆ ಒಂದು ಭೂಮಂಡಲವನ್ನೇ ಕಂಪ್ಲೀಟ್ಲಿ ಸಬ್ಮರ್ಜ್ ಮಾಡುವಂತ ರೀತಿಯಲ್ಲಿ ಅದು ಇರತ್ತಂತ. ಅದು ಹೇಗೆ ಮಾಡಿತ್ತು ಅಂತ ವರ್ಣನೆ ಮಾಡ್ತಾರೆ. ಇವ್ರಿಗೆ ಒಂದು ಆಗೋದಿಲ್ಲ, ಎಲ್ಲವೂ ನೋಡ್ತಾ ಇರ್ತಾರೆ. ಏನೆಲ್ಲ ನೋಡ್ತಾ ಇದ್ದಾರೆ, ತನ್ನ ಕಣ್ಣ ಮುಂದೆ ನೋಡೋದು ದೃಶ್ಯ ಹೇಗಿತ್ತು ಅಂದ್ರೆ, ಫೋರ್ ಟೈಪ್ಸ್ ಆಫ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಒಂದು ಬಂದು ಸ್ವೇದಜ, ಸದಜಾಂದ್ರೆ ಆ ಒಂದು ಬೆವರಿನಿಂದ ಹುಟ್ಟುವಂತ ಕ್ರೀಚರ್ಸ್, ಮಲ್ಟಿಪ್ಲೈ ಆಗುವಂತ ಕ್ರೀಚರ್ಸ್. ಆಮೇಲೆ ಅಂಡಜ ಅಂತಾರೆ, ಅಂಡಜ ಅಂದ್ರೆ ಮೊಟ್ಟೆಯಿಂದ ಬರುವಂತಹದ್ದು. ಮತ್ತು ಉದ್ಭಿಜ ಅಂತ ಹೇಳುವಾಗ ಒಂದು ಸೀಡ್ ಅಂದ ಮೊಳಕೆ ಬರೋದು ಆ ತರ. ಆಮೇಲೆ ಜರಾಯುಜ ಅಂದ್ರೆ ನಮ್ಮಂತೆ ಮ್ಯಾಮಲ್ಸ್ ಅಂತ ಹೇಳ್ತೀವಲ್ಲ. ಸೊ ಈ ತರ ಬೇಸಿಕಲಿ ಇಟ್ ಕವರ್ಸ್ ಎವ್ರಿಥಿಂಗ್. ಸೊ ಇಷ್ಟು ರಾಶಿ ರಾಶಿ ಜೀವಗಳು ಮತ್ತು ಪದಾರ್ಥಗಳು ಎಲ್ಲವೂ ಏನಾಗತ್ತೆ, ಆ ನೀರಲ್ಲಿ ಮುಳುಗಿ ಹೋಗತ್ತಂತೆ. ಮುಳುಗಿ ಹೋಗಿ ಮುಳುಗುತ್ತಾ ಇರುವಾಗ ಅವರಿಗೆ ಏನೇನು ಅವಸ್ಥೆಗಳು ಬರುತ್ತಂತೆ. ಈ ಮುನಿಗೆ ಅವಸ್ಥೆಗಳು ಹೇಳ್ತಾರೆ. ಮುನಿಗೆ ಬಂದು ಒಮ್ಮೊಮ್ಮೆ ಏನಾಗತ್ತ ಕಂಪನೆ ಬರುತ್ತಂತೆ. ಒಮ್ಮೊಮ್ಮೆ ಅವರು ಒಂದು ಅಲ್ಲಿ ಇರುವಂತ ಕ್ರೀಚರ್ಸ್ ಅಲ್ಲ, ತಿಮಿಂಗಲಗಳು ಮುಂತಾದ ನೀರಲ್ಲಿಯೇ ಇರುವಂತ ಒಂದು ಜಂತುಗಳಿರುತ್ತಲ್ಲ, ಅದೆಲ್ಲ ಇವ್ರ ಹತ್ರ ಬರುತ್ತಂತ. ಕೆಲವೊಮ್ಮೆ ಇವರು ಕಚ್ಚುತ್ತಂತೆ, ಕಚ್ಚುವಾಗ ನೋವು ಶೋಕ ಭಯ ಆಗತ್ತಂತೆ. ಆಮೇಲೆ ಇವರು ಆ ನದಿ ಆ ನೀರನ್ನ ಕೆಳಗೆ ಹೋಗ್ತಾರಂತೆ. ಆಮೇಲೆ ಕೆಲವೊಮ್ಮೆ ಕೆಳಗೆ ಮುಳುಗಿ ಹೋಗ್ತಾರಂತೆ. ಕೆಲವೊಮ್ಮೆ ಆ ತರಂಗಗಳು ಬರುವಾಗ ಮೇಲಕ್ಕೆನೋ ವಾಟರ್ಲಿ ಆಲ್ಸೋ ಫ್ಲೋಟ್ ಸಮಟೈಮ್ಸ್ ಈ ಫ್ಲೋಟ್ ಸಮಟೈಮ್ಸ್ ಈ ಸಿಂಕ್ ಎರಡೂ ಅವ್ರಿಗೆ ಆಗ್ತಾ ಇರತ್ತಂತೆ. ಆಮೇಲೆ ಅವ್ರಿಗೆ ಈ ಒಂದು ಹಸಿವು ಬರತ್ತ, ಬಾಯಾರಿಕೆ ಬರತ್ತಂತೆ. ಆಮೇಲೆ ಭಯ ಬರತ್ತ, ದುಃಖ ಆಗತ್ತ, ಆಮೇಲೆ ಶೋಕ ಆಗತ್ತ. ಆ ನೀರಿನಿಂದ ನೀರ್ಲಿ ಅಷ್ಟೊತ್ತಿರುವಾಗ ಆ ಒಂದು ಮನೋರೋಗ ಮಾತಲ್ಲ, ದೇಹಕ್ಕೇನೂ ಅವ್ರಿಗೆ ತೊಂದರೆ ಆಗತ್ತೆ, ಎಲ್ಲವೂ ಆಗ್ತಾ ಇರತ್ತೆ. ಕೆಲವೊಮ್ಮೆ ಅವ್ರಿಗೆ ಸುಖನೂ ಆಗ್ತಾ ಇರತ್ತಂತೆ. ಯಾಕೆಂದ್ರೆ ವಿಸ್ಮಯ, ಅವಾಗಲೂ ದೇವರ ನೆನಪಿರತ್ತೆ. ಆ ವಿಸ್ಮಯವನ್ನು ನೋಡಿ, ಯಾರು ಇರಲ್ಲ, ಇವರೊಬ್ಬರೇ ಇದ್ದಾರೆ, ಎಲ್ಲವೂ ಮುಳುಗಿ ಹೋಗ್ತಾ ಇರತ್ತಂತೆ. ಸೊ ಇದನ್ನ ನೋಡ್ತಾ ಇದು ಎಷ್ಟು ದಿವಸ ಎಷ್ಟು ದೀರ್ಘ ಕಾಲ ಹೋಗುತ್ತೆ ಅಂದ್ರೆ ಸಾವಿರ ಸಾವಿರ ಲಕ್ಷ ಲಕ್ಷ ವರ್ಷಗಳು ಹೀಗೆ ಹೋಗ್ತಾ ಇರತ್ತಂತ ಅವ್ರಿಗೆ. ಇದನ್ನೇ ಅದು ಏನು ಅಂದ್ರೆ, ಇದು ಯಾಕೆ ಇದೆಲ್ಲ ತೋರಿಸ್ತಾ ದೇವ್ರು ಇದ್ದಾನೆ ಅಂದ್ರೆ, ಇವ್ರು ಕೇಳಿದ್ದು ಅದೇ ಅಲ್ವಾ, ಇವ್ರು ಕೇಳಿದ್ದು ನಿನ್ನ ಅಚಿಂತ್ಯದ್ಭುತ ಶಕ್ತಿಯನ್ನ ತೋರಿಸು ಅಂತ ಹೇಳ್ತಾರೆ. ಅದಕ್ಕೆ ಅಚಿಂತ್ಯದ್ಭುತ ಶಕ್ತಿ ಅಂತ ಹೇಳಿದ್ರೆ ಅದು ಬೇರೆ ಒಂದು ಇಲ್ಲ, ಅದಕ್ಕೆ ವಿಷ್ಣು ಮಾಯ ಅಂತಾನು ಕರ್ತಾರೆ. ವಿಷ್ಣುವಿನ ಮಾಯೆಯಿಂದ ಇವರು ಒಬ್ಬರೇ ಇದ್ದಾರೆ, ಎಲ್ಲವನ್ನು ನೋಡ್ತಾ ಇದ್ದಾರೆ, ಇವರು ಸಾಯೋದೂ ಇಲ್ಲ ಎಲ್ಲ. ಯಾಕೆಂದ್ರೆ ಇವರು ನೋಡಬೇಕು ಅಂತ ಕೇಳಿದ್ದಾರೆ, ನಿನ್ನ ನಿನ್ನ ಮಾಯ ನಿನ್ನ ಅಚಿಂತ್ಯ ಅದ್ಭುತ ಶಕ್ತಿಯನ್ನ ತೋರಿಸು ಅಂತ ಕೇಳಿದ್ದಾರೆ. ಅದನ್ನ ದೇವರು ಎಲ್ಲವನ್ನು ತೋರಿಸ್ತಾ ಇದ್ದಾನೆ ಅಂತ. ಸೊ ತೋರಿಸಿ ತೋರಿಸಿ ಕೊನೆಯಲ್ಲಿ ಏನಾಗತ್ತೆ ಅಂದ್ರೆ, ಇವರು ಇದು ಅದೇ ಟೈಮ್ಲಿ ಇವ್ರಿಗೆ ಇದು ಹಿ ನೆವರ್ ಫೀಲ್ಸ್ ದಟ್ ಇದು ಮಾಯೆ, ಇದೆಲ್ಲ ಐ ಆಮ್ ಡ್ರೀಮಿಂಗ್, ಹಾಗೆ ಅವ್ರಿಗಿಲ್ಲ, ಇದು ಎಲ್ಲವೂ ಸತ್ಯ ಅಂತನೂ ಆ ಒಂದು ಅರಿವು ದೇವರು ಕೊಡ್ತಾ ಇದ್ದಾನೆ. ಇದು ಭ್ರಮ ಇಲ್ಲ, ಭ್ರಾಂತಿ ಅಲ್ಲ, ಇದು ಸತ್ಯವಾಗಿ ಆಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಅಂತ. ಅವರು ನೋಡೋದು ಏನು ಅಂದ್ರೆ ಪ್ರಳಯ, ಪ್ರಳಯ ಕಾಲದಲ್ಲಿ ಏನೇನೆಲ್ಲ ಆಗತ್ತ ಅಂತ ಆಸ್ ಅನ್ ಔಟ್ ಸೈಡರ್. ಬಿಕಾಸ್ ಇವ್ರಿಗೆ ಫೀಲಿಂಗ್ಸ್ ಇವರಲ್ಲಿ ಶೋಕ ಭಯ ಎಲ್ಲವೂ ಆಗತ್ತೆ, ಬಿಕಾಸ್ ಜೀವ ಎಲ್ಲ ಆಗತ್ತೆ. ಇದ್ರೂ ಅವ್ರು ಎಲ್ಲವನ್ನು ನೋಡ್ತಾ ಇರ್ತಾರೆ, ಪ್ರಳಯ ಹೇಗೆ ಆಗತ್ತೆ ಅಂತ. ಈ ವಿಟ್ನೆಸಸ್ ಅಲ್ಲಿ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ ಏನಂದ್ರೆ ಇವರು ಬದುಕಿದ್ದಾರೆ, ಇವ್ರು ನೋಡ್ತಾ ಇದ್ದಾರೆ. ಸೊ ಇದು ಆಗ್ತಾ ಇರತ್ತೆ. ಅಲ್ಲಿ ಏನಾಗತ್ತೆ ಅಂದ್ರೆ ಹೋಗ್ತಾ ಇದ್ರೆ ಅವರು ಕಣ್ಣಿಗೆ ಇವಾಗ ಒಂದು 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 ಐಲ್ಯಾಂಡ್ ತರ ಕಾಣಿಸುತ್ತಂತೆ. ಅಲ್ಲಿ ಒಂದು ಗಿಡ ಇರತ್ತಂತೆ, ಆ ಗಿಡದಲ್ಲಿ ಪ್ರಳಯದ ಜಲದಲ್ಲಿ ಒಂದು ಒಂದು ಐಲ್ಯಾಂಡ್ ತರ ಇರತ್ತೆ, ಒಂದು ಪ್ರದೇಶ ಇರತ್ತಂತೆ. ಅದು ಪ್ರದೇಶ ಇರ್ಲಿಕ್ಕೆ ಹೇಗೆ ಸಾಧ್ಯ, ಬಟ್ ಇರತ್ತೆ, ಕಾಣ್ತಾರೆ, ಅದು ನಿಜವಾಗ್ಲೂ ಸತ್ಯವಾಗಿರುತ್ತೆ. ಅಲ್ಲಿ ಒಂದು ದೊಡ್ಡ ಗಿಡ ಇರತ್ತಂತೆ, ಆ ಗಿಡ ತುಂಬಾ ಹಣ್ಣು ಹೂ ಆ ಎಲ್ಲ ಪತ್ರಗಳು ಎಲ್ಲವೂ ಇರತ್ತಂತೆ. ಆ ಗಿಡದಲ್ಲಿ ಆ ಗಿಡದ ಈಶಾನ್ಯ ದಿಕ್ಕಲ್ಲಿ, ಗಿಡ ಅಂತ ತಕೊಂಡ್ರೆ ಅದಕ್ಕೆ ಯಾವ್ದಕ್ಕೇನೋ ದಿಕ್ಕುಗಳ ಸಂಬಂಧ ಇರತ್ತೆ, ಈಶಾನ್ಯ ದಿಕ್ಕು ಅದಲ್ಲಿ ಒಂದು ಇದಿರುತ್ತಂತೆ. ಆ ಈಶಾನ್ಯ ದಿಕ್ಕಲ್ಲಿ ಇವ್ರು ಏನ್ ನೋಡ್ತಾ ಇದ್ದಾರೆ ಅಂದ್ರೆ, ಇವಾಗ ಈ ಒಂದು ಒಂದು ಪತ್ರ, ಒಂದು ದೊಡ್ಡ ಪತ್ರದಲ್ಲಿ ಆ ಒಂದು ಒಂದು ಶಿಶು ಮಲ್ಕೊಂಡಿರೋದು ನೋಡ್ತಾ ಅಂತ. ಆ ಶಿಶು ಹೇಗಿತ್ತು ಅಂದ್ರೆ, ಆ ಶಿಶುವಿನ ವರ್ಣನೆ ಕೊಡ್ತಾರೆ. ಆ ಶಿಶುವಿನ ಒಂದು ಮರಕತ ವರ್ಣ ಅಂತ, ಅದು ಮರಕತ ಮಿಶ್ರಿತವಾದ ನೀಲ ಬಣ್ಣದಿಂದ ಆ ಶಿಶು ಇತ್ತಂತ. ಆ ಶಿಶು ಚಂದ ಕಾಣ್ತಾ ಇದ್ದಾರೆ ಅವರು. ಆ ಶಿಶುವಿಗೆ ಶಿಶುವಿನ ದರ್ಶನ ಆಗತ್ತೆ, ನೀಲ ಬಣ್ಣದಿಂದ ಆ ಶಿಶು ಇತ್ತು. ಶಿಶುವಿನ ಕಂಠ ಪ್ರದೇಶ ಅಷ್ಟು ಒಂದು ಕ್ಲಿಯರ್ ಆಗಿ, ಒಂದು ಶಂಖದಿಂದ, ಶಂಖ ಅಂದ್ರೆ ಶಂಖ ಶೇಪ್ ಅಂತ ಅರ್ಥಲ್ಲ, ಶಂಖದಿಂದ ಬರುವಂತ ಆ ಒಂದು ಧ್ವನಿ ಎಷ್ಟು ತೀಕ್ಷ್ಣವಾಗಿರುತ್ತೋ ಎಷ್ಟು. ಆಮೇಲೆ ಆ ಬಣ್ಣನು ಎಷ್ಟು ಒಂದು ಬಿಳಿ ಬಣ್ಣ, ಟ್ರಾನ್ಸ್ಪರೆಂಟ್ ಬಿಳಿ
ಬಣ್ಣ ಹೇಗಿದೆಯೋ ಹಾಗೆ ಅವನ ಕಂಠ, ಕಂಠದಿಂದ ವೇದಗಳು ಬರ್ತಾ ಇರುತ್ತೆ ದೇವರಿಗೆ. ಸೊ ಆ ಧ್ವನಿ ಅದು ಕೇಳಿಸುತ್ತೆ ಇವರಿಗೆ. ಮತ್ತು ಮಗುವಿನ ಕಣ್ಣುಗಳು, ಆಮೇಲೆ ಹುಬ್ಬುಗಳು, ಅದು ತುಂಬಾ ಅತ್ಯಂತ ಸುಂದರವಾಗಿರತ್ತಂತೆ. ಆ ಮೂಗಂತೂ ಅಷ್ಟು ಸುನಾಸಿಕ ಅಂತ ಹೇಳ್ತಾರೆ, ಅಂದ್ರೆ ಮೂಗು ತುಂಬಾ ಚೆನ್ನಾಗಿರತ್ತಂತೆ. ಮತ್ತು ಅವರು ಆ ಮಗುವಿನ ಕಿವಿಯಲ್ಲಿ ಆ ಒಂದು ಕುಂಡಲಗಳು ಇರತ್ತಂತೆ, ಕುಂಡಲಗಳು ಅಲ್ಲಾಡ್ತಾ ಇರತ್ತಂತೆ. ಆಮೇಲೆ ಆ ಮಗು ಬಿಡುವಂತ ಶ್ವಾಸ ಇದೆ, ಆ ಶ್ವಾಸದ ಆ ಒಂದು ಗಾಳಿಯಿಂದ ಆ ಒಂದು ಮುಂಗುರಳು ಅಂತ ಹೇಳ್ತಾರಲ್ಲ, ದಟ್ ಕರ್ಸ್ ಕೂದಲಲ್ಲಿ ಅಲ್ಲಿರುವಂತ ಅದೆಲ್ಲ ಅಲ್ಲಾಡ್ತಾ ಇರತ್ತೆ. ಮತ್ತು ಈ ಇಯರ್ ರಿಂಗ್ಸ್ ಇರತ್ತಲ್ಲ, ಅದು ಅಲ್ಲಾಡ್ತಾ ಇರತ್ತಂತ. ಇದು ಶ್ವಾಸದಿಂದ ಎಲ್ಲವೂ ಆಗ್ತಾ ಇರತ್ತೆ. ಮತ್ತು ಆ ಮಗುವಿನ ಕಣ್ಣನ್ನು ನೋಡ್ತಾರೆ, ಆ ಕಣ್ಣು ಸ್ವಲ್ಪ ನಸುಕೆಂಪಾಗಿರತ್ತೆ. ಅದು ಯಾವ ಬಣ್ಣ ಅಂತಾನು ಹೇಳ್ತಾರೆ. ಅದು ಹೇಗಿರುತ್ತೆ ಅಂದ್ರೆ, ಒಂದು ತಾವರೆ ಹೂ ಇದೆ ನೋಡಿ, ಆ ತಾವರೆ ಹೂ ಒಳಗೆ ನೀವು ನೋಡಿದಾಗೆ ಅಲ್ಲಿ ಒಂದು ಕೆಂಪಿನ ಛಾಯೆ ಇರುತ್ತೆ, ಕೆಂಪು ಆರ್ ಪಿಂಕಿಶ್, ಆ ಬಣ್ಣದಿಂದ ಆ ಕಣ್ಣಿನ ಆ ಕುಡಿನೋಟ ಅಂತ ಹೇಳ್ತಾರಲ್ಲ, ಅದು ಆ ತರ ಇರತ್ತೆ. ಆಂಚನ್ ಅಂತ ಹೇಳ್ತಿರಲ್ಲ, ಅದು ಆ ಬಣ್ಣದಿಂದ ಇರತ್ತಂತೆ. ಆಮೇಲೆ ಆ ಮಗುವಿನ ನಗು ಇರತ್ತಲ್ಲ, ಮಂದಹಾಸ ಅದನ್ನೇ ಹೇಳ್ತಾರೆ, ಮಂದಹಾಸ. ಎಲ್ಲವೂ ಇಷ್ಟು ನೀರ್ಲಿ ಇದ್ದಾರೆ ಎಲ್ಲವೂ ಇದ್ರು, ಆ ಮಂದಹಾಸ ಅಷ್ಟು ಒಂದು ಮೋಹಕವಾಗಿರತ್ತಂತೆ. ಎಷ್ಟು ಸಂತೋಷದಿಂದ ಅದು ನೋಡ್ತಾರಂತೆ, ಅಲ್ಲಿ ಕಣ್ಣಿನಿಂದಲೂ ಬಾಯಿನಿಂದಲೂ ಅದು ಹೇಳ್ತಾರೆ, ಅಮೃತವನ್ನು ಸುರಿಸ್ತಾ ಇದ್ದಾನಂತ ದೇವರು. ಇದನ್ನ ಹೇಳುವಾಗ ಸುಮಧ್ವ ಯುಗದಲ್ಲಿ ಇದು ಬರುತ್ತೆ. ದೇವ ನಮ್ಮ ಮಧ್ವಾಚಾರ್ಯರು ದೇವರಿಗೆ ಪೂಜೆ ಮಾಡುವಾಗ ಅಲ್ಲಿ ಆ ದೇವರ ಬಾಯಿಂದ, ಆ ವಿಗ್ರಹದ ಬಾಯಿಂದ ಅಮೃತ ಬರ್ತಾ ಇತ್ತು, ಅದು ಶಿಷ್ಯಂದರೆಲ್ಲ ನೋಡ್ತಾರ ಅಂತಾನು ಅಲ್ಲಿ ಮಧ್ವಜದಲ್ಲಿ ಒಂದು ಕಡೆ ಬರುತ್ತಂತೆ. ಸೊ ಹಾಗೆ ಈ ಅಮೃತದಂತೆ ಅಮೃತ ಸುರಿಸ್ತಾ ಇರೋದು ನೋಡ್ತಾರಂತೆ. ಸೊ ನೋಡ್ತಾ ಅದು ಇರೋವಾಗ ಏನಾಗತ್ತೆ ಅಂದ್ರೆ, ಆ ಮತ್ತೆ ಹೊಟ್ಟೆಯನ್ನು ಹೇಳ್ತಾರೆ. ಹೊಟ್ಟೆಯನ್ನು ಹೇಳುವಾಗ ಆ ಮಗುವಿನ ಹೊಟ್ಟೆ ಹೇಗಿತ್ತು ಅಂದ್ರೆ, ಅಶ್ವಥ ಪತ್ರ ಅದಂತೆ ಇರತ್ತಂದ, ಅಲ್ಲಿ ಮೂರು ಲೈನ್ಸ್ ಇರತ್ತ ಅಂತ ಹೇಳ್ತಾರೆ, ಮೂರು ಲೈನ್ಸ್ ಇರತ್ತೆ. ಆ ಮಗುವಿನ ಹೊಟ್ಟೆ ಮೇಲೆ ಕೆಳಗೇನೂ ಆಗ್ತಾ ಇರತ್ತಂತೆ, ಅದು ಶ್ವಾಸ ಮಾಡೋದು ಅಲ್ಲಿನೂ ಕಾಣಿಸ್ತಾ ಇತ್ತಂತೆ. ಇಷ್ಟನ್ನು ಅವ್ರು ನೋಡ್ತಾ ಹೋಗುವಾಗ ಅವ್ರ ಹತ್ರ ಹೋಗ್ತಾರೆ. ಅದು ಏನಾಗತ್ತೆ ಅಂದ್ರೆ, ಆ ಮಗು ಹತ್ರ ಹೋದಾಗ ಇಮಿಡಿಯೇಟ್ಲಿ ಇವರು ಹೇಗಿತ್ತು ಅವ್ರ ಫೀಲಿಂಗ್ ಅಂದ್ರೆ, ಅದು ಮಗು ದೊಡ್ಡದಾಗಿತ್ತು. ಅವರು ಮಗುವಿನ ಮೂಗಿನ ಹೊರಳೆಯಿಂದ ಇವರು ಆ ಮಗುವಿನ ಹೊಟ್ಟೆಯೊಳಗೆ ಪ್ರವೇಶ ಮಾಡಿಬಿಡ್ತಾರೆ. ಹೇಗೆ ಪ್ರವೇಶ ಅಂದ್ರೆ, ಒಂದು ಚಿಕ್ಕ ಒಂದು ಡಾಟ್ ಆದ ಒಂದು ಏನ್ ಹೇಳ್ತಾರೆ ಮಸ್ಕಿಟೋ, ಅದು ಮೂಗು ಒಳಗೆ ಹೋದ ಚಿಕ್ಕದೊಂದು ಅಂದ್ರೆ ಇನ್ಸಿಗ್ನಿಫಿಕೆಂಟ್ ಥಿಂಗ್ ಎಂಟ್ರಿಂಗ್ ದ ನಾಸ್ಟಲ್ಸ್, ಆ ತರ ಒಂದು ಫೀಲಿಂಗ್ ಇವರಿಗೆ ಬಂತಂತೆ. ಒಳಗೆ ಹೋಗ್ತಾರಂತೆ, ಇಟ್ ಇಸ್ ಟೋಟಲಿ ಡಿಫರೆಂಟ್ ಸೈಟ್ ಅನ್ನ ಅಲ್ಲಿ ನೋಡ್ತಾನೆ. ಹೊರಗೆ ಇಷ್ಟು ಪ್ರಳಯ, ಇಷ್ಟು ವಿಸ್ತಾರವಾಗಿ ಪ್ರಳಯವನ್ನ ನೋಡ್ಬಿಟ್ಟು, ಅದು ಸಾವಿರ ವರ್ಷಗಳು, ತುಂಬಾ ದೀರ್ಘಕಾಲ ಅದನ್ನ ಅಲ್ಲಿ ಇದ್ದು ಅನುಭವ ಮಾಡ್ತಾರೆ. ಆಮೇಲೆ ಹೊಟ್ಟೆ ಒಳಗೆ ಹೋದಾಗ ಅಲ್ಲಿ ಅವ್ರು ಏನೆಲ್ಲ ನೋಡ್ತಾರೆ ಅಂದ್ರೆ, ಎಲ್ಲ ಇಡೀ ಪ್ರಪಂಚವನ್ನ ನೋಡ್ತಾರೆ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಅವರು ಬಂದು ಆ ಪಂಚಭೂತಗಳನ್ನ ನೋಡ್ತಾರಂತೆ, ಪಂಚಭೂತಗಳು ಮತ್ತು ಅಲ್ಲಿ ನಕ್ಷತ್ರಗಳು, ಆಕಾಶ, ಭೂಮಿ, ಅಂತರಿಕ್ಷ ಮತ್ತು ನಕ್ಷತ್ರಗಳು. ಆಮೇಲೆ ಒಂದೊಂದಾಗಿ ಏರಿಯಲ್ ವ್ಯೂ ತರ ಕೊಡ್ತಾ ಹೋಗ್ತಾರೆ. ಆಮೇಲೆ ಒಂದು ಪ್ರದೇಶಗಳನ್ನ ನೋಡ್ತಾರೆ, ಸಮುದ್ರಗಳನ್ನ ನೋಡ್ತಾರೆ, ಆ ಒಂದು ಅಲ್ಲಿ ಇರುವಂತ ದೇವತೆಗಳು ಅಸುರರನ್ನ ನೋಡ್ತಾರಂತೆ. ಆಮೇಲೆ ಅಲ್ಲಿರುವಂತ ವನ, ನದಿ ಮತ್ತು ನಗರ ಮತ್ತು ವ್ರಜಗಳು ಮತ್ತು ಅಲ್ಲಿ ಇರುವಂತ ನಾಲ್ಕು ಆಶ್ರಮಗಳಲ್ಲಿ ಜನರು ಮಾಡುವಂತ ಆಶ್ರಮೋಚಿತ ಕರ್ಮಗಳು ಇದು ನೋಡ್ತಾರಂತೆ ಅವರು. ಆಮೇಲೆ ಅದು ಮಾತ್ರ ಇಲ್ಲ, ಯುಗಗಳನ್ನ ನೋಡ್ತಾರಂತಲ್ಲೇ ಆ ಹೊಟ್ಟೆಯಲ್ಲೇ ಅನೇಕ ಯುಗಗಳ ನೋಡೋದು ಅಂದ್ರೆ ಏನು ಅಂದ್ರೆ, ಆ ಯುಗ ಕಾಲಭೇದದಿಂದ ಯುಗದಲ್ಲಿ ಬೇರೆ ಬೇರೆ ಯುಗದಲ್ಲಿ ಆಗುವಂತ ಯುಗ ಭೇದವನ್ನು ನೋಡ್ತಾರಂತ ಅವನು. ಎಲ್ಲವೂ ಅವರು ನೋಡೋವಾಗ ಇದು ಯಥಾರ್ಥವಾಗಿ ಈ ಪ್ರಪಂಚ ಅಂಬೋದು, ಇವತ್ತು ನೋಡೋದು ಎಲ್ಲವೂ ಈ ಬ್ರಹ್ಮಾಂಡದ ಒಳಗೆ ಇರುವುದಂತ ಎಲ್ಲವೂ ನೋಡ್ತಾ ಇದ್ದಾರೆ. ಅವ್ರಿಗೆ ಆ ದರ್ಶನ ಬರುತ್ತೆ, ಆ ಬ್ರಹ್ಮಾಂಡದ ಒಳಗೆ ಎಲ್ಲವೂ ಯಥಾರ್ಥ ಇರೋದನ್ನ ಇದ್ದಾಗೆ. ಇಟ್ಸ್ ನಾಟ್ ಲೈಕ್ ವಾಟ್ ವಿ ಸೀ ಇನ್ ದ ಏನೋ ಒಂದು ಇಲ್ಯೂಷನ್ ತರ ಇಲ್ಲ, ಯಥಾರ್ಥವಾಗಿ ಸತ್ಯವಾದವನ್ನ ಎಲ್ಲವೂ ನೋಡ್ತಾರಂತೆ. ಇವ ನೋಡ್ತಾ ನೋಡ್ತಾ ಇರುವಾಗ ಅವ್ರು ಏನಾಗತ್ತೆ ಅಂದ್ರೆ, ಅವರನ್ನು ನೋಡ್ತಾರೆ, ತನ್ನನ್ನು ತಾವು ಇರುವಂತ ಆ ಪುಷ್ಪಭದ್ರ ಅಂಬುವ ನದಿ, ಅಲ್ಲಿ ಇರುವಂತ ಈ ಒಂದು ತಮ್ಮ ಕುಟೀರ ಎಲ್ಲವನ್ನೂ ಇವರು ನೋಡ್ತಾರೆ. ನೋಡ್ತಾ 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 ಇರುವಾಗ ಏನಾಗತ್ತಂದ್ರೆ ಸಡನ್ಲಿ ಅವರು ಅವರ ದೇವರು ದೇವರು ಉಚ್ಛ್ವಾಸ ಮಾಡಿದಾಗ ನಿಶ್ವಾಸ ಮಾಡಿದಾಗ ಆ ಮೂಗಿನ ಹೊರಳೆಯಿಂದ ಹೊರಗೆ ಬಂದು ಬಿಡ್ತಾರಂತೆ. ಹೊರಗೆ ಬಿದ್ದ ಮೇಲೆ ತಿರುಗಾ ಪ್ರಳಯ, ತಿರುಗಾ ಪ್ರಳಯ. ಬಟ್ ಹಿಂದೆ ಇರೋ ತರ ಅವ್ರಿಗೆ ಅದು ಪ್ರಳಯ ಕಾಟ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಆ ಮಗುವನ್ನೇ ನೋಡ್ತಾ ಇರ್ತಾರಂತ. ಆ ಮಗುವನ್ನ ನೋಡ್ತಾ ನೋಡ್ತಾ ಅವ್ರು ಏನಾಗ್ತಾರೆ, ಆ ಮಗುವನ್ನ ಅಪ್ಪಿಕೋಬೇಕು ಅಂತ ಅವ್ರಿಗೆ ಅಲ್ಲಿ ಅವರು ನೋಡುವಂತ ರೂಪ ಒಂದು ಅಧೋಕ್ಷಜ ಅಂತ ಹೇಳಿದ್ದಾರೆ. ಅಧೋಕ್ಷಜನಾಗೆ ಆ ಮಗುವನ್ನ ನೋಡ್ತಾರ, ಮಗುವಿನ ಆ ಒಂದು ಪ್ರೇಮ ಭರಿತವಾದ ಒಂದು ಕಣ್ಣು ಆಮೇಲೆ ಬಾಯಿ, ಇದು ಎರಡನ್ನೂ ಅವರು ನೋಡಿ ತಮ್ಮ ಮನಸ್ಸಲ್ಲಿ ಆ ತಾನು ಕಾಣುವಂತ ಆ ಭಗವಂತನನ್ನ ತನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳುವಂತ ರೀತಿಯಲ್ಲಿ ಚಂದಾಗೆ ಅವರು ನೋಡ್ತಾರೆ. ನೋಡ್ಬಿಟ್ಟು ಆ ಮಗುವನ್ನ ಆಲಿಂಗನ ಮಾಡಬೇಕು ಅಂತ ಹತ್ರ ಹೋದಾಗ ಸಡನ್ಲಿ ದೇವರು ಏನ್ ಮಾಡ್ತಾನೆ, ಈ ಒಂದು ತನ್ನ ಮಾಯೆ ಅಂದ್ರೆ ಈ ಅಚಿಂತ್ಯದ್ಭುತ ಶಕ್ತಿಯನ್ನ ತೆಗೆದುಬಿಡ್ತಾನೆ. ತೆಗೆದುಬಿಟ್ಟ ಮೇಲೆ ತಿರ್ಗಾನು ಇವರು ಬಂದು ತಾವು ಇರುವಂತ ಆ ಒಂದು ಕುಟೀರ ಎಲ್ಲವೂ ಇಲ್ಲಿ ಬಂದು ಬಿದ್ದು ಬಿಡ್ತಾರಂತ. ತಿರ್ಗಾ ಹಿ ಕಮ್ಸ್ ಬ್ಯಾಕ್ ಟು ದ ಸೇಮ್ ಪ್ಲೇಸ್. ಆವಾಗೆ ಅವ್ರಿಗೆ ಅರ್ಥ ಆಯ್ತು, ದೇವರಿಗೆ ನಾನು ಕೇಳಿದ್ದು ಏನ್ ಕೇಳಿದ್ದೆ ಅಂದ್ರೆ ಅಚಿಂತ್ಯ ಅದ್ಭುತ ಶಕ್ತಿಯನ್ನ ತೋರಿಸು ಅಂತ ಕೇಳಿದೆ. ದೇವರು ಏನು ತೋರಿಸಿದ್ದ ಅಂದ್ರೆ ಪ್ರಳಯ, ಅದೇ ಪ್ರಳಯವನ್ನೂ ತೋರಿಸಿ ಒಂದೇ ರೂಪ ಆ ಒಂದೇ ರೂಪದಲ್ಲಿ ಇದ್ದು ಪ್ರಳಯವನ್ನೂ ತೋರಿಸಿದ್ದಾನೆ. ಆಮೇಲೆ ಒಳಗೆ ಹೋದಾಗ ಆ ಸೃಷ್ಟಿ ಮಾಡಿ ಆ ಸೃಷ್ಟಿ ಸ್ಥಿತಿಯಲ್ಲಿ ಸೃಷ್ಟಿ ಅಂತ ಹೇಳುವ ಮೂಲಕ ಸೃಷ್ಟಿಯಿಂದ ಎಲ್ಲವನ್ನೂ ನೋಡ್ತಾರೆ, ಯುಗ ಭೇದ ಕರ್ಮ ಎಲ್ಲವನ್ನೂ ನೋಡ್ತಾರೆ. ಸೊ ಒಂದೇಲ್ಲೇ ಎಲ್ಲವೂ ಹೇಗ ಹೊರಗೆ ಒಂದು ಪ್ರಳಯ ಒಳಗೆ ಇದು, ಸೊ ಹೀಗೆ ಒಂದೇ ರೂಪದಲ್ಲಿ ಇದು ಹೇಗೆ ಸಾಧ್ಯ, ಅದು ಆ ಮಗು ಆ ನೀರು ತಾವು ಇರೋದು ಇದು ಎಲ್ಲವೂ ಇದು ಓನ್ಲಿ ಪಾಸಿಬಲ್ ಬಿಕಾಸ್ ಈ ಅಚಿಂತ್ಯ. ಇದನ್ನ ಭಾಗವತದಲ್ಲಿ ಹೇಳ್ತಾರೆ, ಬಟ್ ಸ್ಟಿಲ್ ಅವ್ರಿಗೆ ಎಂತ ಹೇಗಿತ್ತು ಅಂಬುದು ಅವ್ರಿಗೆ ಗೊತ್ತು. ಸೊ ಅಚಿಂತ್ಯ ಅದ್ಭುತ ಶಕ್ತಿಯನ್ನ ಅವರು ನೋಡ್ಲಕ್ಕೆ ಆಯ್ತು, ಆ ಸಾಮರ್ಥ್ಯವನ್ನ ದೇವ್ರು ಅವ್ರಿಗೆ ನೋಡ್ಲಕ್ಕಾಯ್ತಾ ಇದು ಅಂದ್ರೆ ಹೇಳ್ತಾರಲ್ಲಿ ಭಾಗವತದಲ್ಲಿ. ಇಲ್ಲ, ಇವನು ವರ ಕೇಳಿದ, ಅದಕ್ಕೆ ದೇವರು ಇವರಿಗೆ ಆ ಸಾಮರ್ಥ್ಯ ನೋಡುವಂತ ಸಾಮರ್ಥ್ಯ. ಆದರೆ ಆ ನೀರಲ್ಲಿ ಹೇಳ್ತಾರ ಲಕ್ಷೋಪಲಕ್ಷ ವರ್ಷಗಳು ಹಾಗೆ ಅವನು ಕಳೀತಾನಂದ್ರೆ ಇವನು ದೇವತಾ ಪುರುಷನೂ ಅಲ್ಲ, ದೇವತಾ ಅಲ್ಲ, ಒಂದು ಋಷಿ. ಈ ಭೂಲೋಕದಲ್ಲಿ ಇರುವಂತ ಏಳನೇ ಮನ್ವಂತರದ ಒಂದು ಋಷಿ. ಆ ಋಷಿಗೆ ಇಷ್ಟು ಆಗಿದೆ, ಅವನಿಗೆ ನಮ್ ತರಾನೇ ದೇಹ, ಪ್ರಾಕೃತ ದೇಹ, ಆ ಪಂಚಭೂತದಿಂದ ನಿರ್ಮಿತ ದೇಹ ಎಲ್ಲವೂ ಇದ್ದು ನೀರ್ಲಿ ಇದು ಎಲ್ಲವೂ ಸಾಧ್ಯ ಆಯ್ತು. ಸೊ ಇದು ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ನೋಡುವ ಸಾಮರ್ಥ್ಯ ಅವನಿಗೆ ಸಿಕ್ಕಿತ್ತು ಅಂತ ಅವನು ತುಂಬಾ ಒಂದು ಆನಂದ ಆಯ್ತು. ಇದೇ ಸಮಯದಲ್ಲಿ ಅಲ್ಲಿ ಅವನು ನೋಡಿದ ಅಧೋಕ್ಷಜ ಮತ್ತು ಅಚ್ಯುತ ಅಂತ, ಅಚ್ಯುತ ಅಧೋಕ್ಷಜ ರೂಪಗಳು. ಆ ಅಚ್ಯುತ ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ. ಅಚ್ಯುತ ಅಂತ ಮಾಡುವಾಗ ಆ ರೂಪ ತನ್ನ ಬಿಟ್ಟು ಅಗಲಬಾರದು ಅಂತ ಅವನನ್ನು ಅಚ್ಯುತ ಅಂತ ಕರೀತಾನೆ. ಆಮೇಲೆ ಅಧೋಕ್ಷಜ ಅಂತ ಇಂದ್ರಿಯ ನಿಯಾಮಕ ಅವನೇ ಅಂತ ಎಲ್ಲ ಕರೀತಾನೆ. ಅದೇ ರೂಪ ಅವನ ಮನಸ್ಸಲ್ಲಿ ಆ ದೇವರ ವರ್ಣನೆ ಅಲ್ಲಿ ಕೊಟ್ಟಿರೋದು ಅವನ ಮನಸ್ಸಲ್ಲಿ ನಿಂತು ಬಿಡತ್ತೆ. ಅದು ಆದ ಮೇಲೆ ಒಂದ್ ಮನಸ್ಸಲ್ಲಿ ನಿಂತಿದ ಅದನ್ನ ಚಿಂತನೆ ಮಾಡುತ್ತಾ ಇಡೀ ಅವನ ಸಮಾಧಿಯಲ್ಲಿ, ಸಮಾಧಿ ವ್ಯವಸ್ಥೆ ಅಂದ್ರೆ ಹೊರಗೆ ಏನಾಗತ್ತಂತ ಗೊತ್ತೇ ಇಲ್ಲ, ಒಳಗೇನೇ ದೇವರ್ ನೋಡಿ ಆ ಆನಂದದಿಂದಲೇ ಅವನು ಇರ್ತಾ ಇರ್ತಾನಂತ. ಹಾಗೆ ಅವನು ಆ ಕಾಲವನ್ನ ಕಳೀತಾ ಇರುವಾಗ ಒಂದು ದಿವಸ ಸಾಯಂಕಾಲ ಹೊತ್ತಲ್ಲಿ ಅಲ್ಲಿ ರುದ್ರದೇವರು, ಅದು ಸಾಯಂಕಾಲ ಕಾಲ ತ್ರದೋಷ ಕಾಲ, ಅಲ್ಲಿ ರುದ್ರದೇವರು ತಮ್ಮ ಗಣಗಳ ಸಹಿತವಾಗ ಪಾರ್ವತಿ ದೇವಿ ಇದ್ದ ಬರ್ತಾ ಇರುವಾಗ ಪಾರ್ವತಿ ದೇವಿ ಇದನ್ನ ನೋಡಿ ಅವಳು ಹೇಳ್ತಾಳಂತ, ಹೇಗೆ ಎಷ್ಟು ಇವನು ಮಾಡ್ತಿ, ಇವನ್ಗೆ ನೀವು ಅನುಗ್ರಹ ಮಾಡ್ಲೇಬೇಕು, ಏನಾರು ಇವನ್ಗೆ ಕೊಡ್ಲೇಬೇಕು ಅಂತ ಪಾರ್ವತಿ ದೇವಿ ಹೇಳುವಾಗ ಅವ್ರು ಹೇಳ್ತಾರಂತೆ, ಇವನ್ಗೆ ಎಲ್ಲವೂ ಇದೆ, ಎಲ್ಲವೂ ಇರೋನ್ಗೆ ಏನು ಕೊಡ್ಲಕ್ ಆಗತ್ತೆ, ಇದ್ರೂ ನಾವು ಹೋಗೋಣ, ಹೋಗಿ ಅವನ್ಗೆ ಅನುಗ್ರಹ ಮಾಡೋಣ ಅಂತ ಅವ್ರು ಬರ್ತಾರೆ. ಬಂದು ಅವ್ರು ಪಾರ್ವತಿ ಪರಮೇಶ್ವರ ಸಹಿತವಾಗಿ ಬಂದು ನಿಂತ ಅವರು ಹೇಗಿದ್ದಾರಂತ ರುದ್ರದೇವರನ್ನ ವರ್ಣನೆಯನ್ನ ಇಲ್ಲಿ ಕೊಡ್ತಾರೆ. ಅದು ರುದ್ರದೇವರು ಆ ಒಂದು ಬಿಳಿ ಬಣ್ಣದಿಂದ ಇದ್ದಾರೆ, ಜಟಾಜುಟರಾಗಿದ್ದಾರೆ, ಮೂರು ಕಣ್ಣಿನಿಂದ ಇದ್ದಾರೆ. ಆ ಅವ್ರ ಕಣ್ಣಲ್ಲಿ ಮಿಂಚಿನಂತೆ ಅಷ್ಟೊಂದು ತೇಜಸ್, ಅಷ್ಟೊಂದು ಪ್ರಕಾಶ ಇರುತ್ತೆ. ಅವ್ರಿಗೆ ಎಂಟು ಕೈ ಇಲ್ಲಿ ಹೇಳ್ತಾ ಇದೆ, ಎಂಟು ಕೈಯಿಂದ ಎಂಟು ವಸ್ತುಗಳನ್ನ ಧಾರಣೆ ಮಾಡ್ಕೊಂಡಿದ್ದಾರೆ ಅವರು ಅಂತ. ಯಾವುದು ಅಂದ್ರೆ ಅವರು ಅವ್ರು ಹೇಳ್ತಾರೆ ಧನುಸನ್ನ ಇಟ್ಕೊಂಡಿದ್ದಾರೆ. ಧನುಸು ಬಾಣ, ಖಡ್ಗ, ಚರ್ಮ, ಆಮೇಲೆ ಪರಶು ಮತ್ತು ಒಂದು ಕಪಾಳವನ್ನು ಇಟ್ಕೊಂಡಿದ್ದಾರೆ. ಶೂಲಪಾಣಿಯಾಗಿದ್ದಾರೆ, ಧಮರುವನ್ನು ಇಟ್ಟುಕೊಂಡಿದ್ದಾರೆ, ಅಕ್ಷಮಾಲ. ಈ ಎಂಟನ್ನ ಅವ್ರ ಕೈಯಲ್ಲಿ ಇಟ್ಟುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಇವನು ನೋಡೋದೇ ಇಲ್ಲ, ಇವನು ಅವ್ರು ಬಂದದ್ದೇ ಇವನಿಗೆ ಗೊತ್ತಿಲ್ಲ. ಈ ಎಂಟನ್ನ ಧಾರಣೆ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರ, ಅವನ ಮನಸ್ಸು ಒಳಗೆ ಪ್ರವೇಶ ಮಾಡ್ತಾರಂತ. ಮನಸ್ಸು ಒಳಗೆ ಪ್ರವೇಶ ಮಾಡ್ತಾರೆ, ಮನಸ್ಸು ಒಳಗೆ ಅವನು ಪ್ರವೇಶ ಮಾಡುವಾಗ ಅವನು ತನ್ನ ಮನಸ್ಸಲ್ಲಿ ವಾಸನಾಮಯವಾದ ಇದು ತನ್ನ ಮನಸ್ಸಲ್ಲಿ ಭಗವಂತನನ್ನ ನೋಡ್ತಾ ಇರುವಾಗ ಈ ರುದ್ರದೇವರ ರೂಪ, ಪಾರ್ವತಿ ಸಹಿತವಾದ ಈ ರುದ್ರದೇವರ ರೂಪ ಅಲ್ಲಿ ಕಾಣುತ್ತೆ. ಕಂಡ ಮೇಲೆ ಕಣ್ಣು ತೆರೆಯುತ್ತಾನೆ. ಕಣ್ಣು ತೆರೆದಾಗ ರುದ್ರದೇವರು ಇರ್ತಾರ, ರುದ್ರದೇವರಿಗೆ ವಿಶೇಷವಾಗಿ ಆ ಒಂದು ಅತಿಥಿ ಸತ್ಕಾರ ಎಲ್ಲವೂ ಮಾಡಿ ಮಾಡಿದ ಮೇಲೆ ರುದ್ರದೇವರು ಕೇಳ್ತಾರ, ರುದ್ರದೇವರು ಹೇಳ್ತಾರಂತೆ, ದೇವರು ಆಗಲಿ ದೇವರು ಹೇಳುವಾಗ ಹೇಳ್ತಾರ, ನಾರಾಯಣ ಸ್ವತಂತ್ರವಾಗಿ ಮೂರು ದೇವತೆಗಳಲ್ಲಿ ಅಂದ್ರೆ ಮುಖ್ಯ ಪ್ರಾಣ ಚತುರ್ಮುಖ ಬ್ರಹ್ಮ ಮತ್ತು ಚತುರ್ಮುಖ ಬ್ರಹ್ಮ ತಾನೇ ಮತ್ತು ರುದ್ರರು ಇವರು ಮೂಲಕವಾದ ಶ್ರೇಷ್ಠವಾದ ವರಗಳನ್ನ ಎಲ್ಲರಿಗೇನು ಕೊಡ್ತಾನಂತ ದೇವರು. ಸೊ ಅವರು ದರ್ಶನ ಅವರ ಅನುಗ್ರಹ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಸೊ ನಾನು ಬಂದಿದ್ದೀನಿ ನಿಮ್ಗೆ ಏನು ಬೇಕು ಕೇಳು ಅಂತ ನೀವನ್ ಹೇಳ್ತಾನ. ಹಿಂದೆ ಹೇಳಿದಂತೆ ಕೇಳಕ್ಕೆ ನಿಮ್ಮ ದರ್ಶನ ಆ ಭಾಗ್ಯನೇ ಆಯ್ತು, ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳುವಾಗ ತಿರ್ಗಾ ಕೇಳು ಅಂತ ಹೇಳುವಾಗ ತಿರ್ಗಾ ಅವನ ಕೇಳ್ತಾನೆ. ಏನ್ ಕೇಳ್ತಾನಂದ್ರೆ ದೃಢ ಭಕ್ತಿಯನ್ನ ಕೇಳ್ತಾನೆ. ಹಿಂದೆನೂ ಪದ್ಯದಲ್ಲಿ ಬಂದಿದೆ ದೃಢ ಭಕ್ತಿ, ಯಾವ ಯೋನಿಗಳಲ್ಲಿ ಎಲ್ಲಿ ಏನು ಇದ್ರು ದೃಢ ಭಕ್ತಿ ಭಗವಂತನಲ್ಲಿ ಮತ್ತು ಭಗವದ್ ಭಕ್ತರು ಅವರು ಸಂಘ ಮತ್ತು ನಿನ್ನಂತ ದೇವ ಭಕ್ತ ಅಂದ್ರೆ ರುದ್ರದೇವರು ಮುಂತಾದ್ದೇ ಭಕ್ತ ಅಂದ್ರೆ ಆಗಂಡನೆ ಅಂತಿಲ್ಲ, ಇವರೇ ಮೂಲತಃ ಭಕ್ತರಾಗ್ತಾರೆ, ಇವರ ಅನುಗ್ರಹ ನನಗೆ ಬೇಕು, ನಿಮ್ಮ ಅನುಗ್ರಹ ಇರಬೇಕು, ದೃಢ ಭಕ್ತಿ ಬೇಕು ಅಂತ ಅವನು ಕೇಳಿದಾಗ ಅವ್ರು ಹೇಳ್ತಾರಂತ. ಅವರು ಅವನ್ಗೆ ಕರುಣಿಸ್ತಾರೆ. ಏನ್ ಕರುಣಿಸ್ತಾರಂದ್ರೆ ನಿನ್ಗೆ ನೋಡು ದೃಢ ಭಕ್ತಿ ನಿನ್ಗೆ ಕೊಟ್ಟೇ ಕೊಡ್ತೀನಿ, ನಿನ್ನಲ್ಲಿ ಭಕ್ತಿ ಮನಸ್ಸಲ್ಲಿ ಬರಬೇಕು, ಆ ಭಕ್ತಿಯನ್ನ ಕೊಟ್ಟೇ ಕೊಡ್ತೀನಿ, ಅದು ಜೊತೆಯಲ್ಲಿ ನಿನಗೆ ಕಲ್ಪಾಂತ ಆಯುಷ್, ನೀನು ನಿನ್ನ ಆಯುಷ್ ಎಷ್ಟು ದಿವಸ ಇರತ್ತಂದ್ರೆ ಈ ಕಲ್ಪದ ಕೊನೆವರೆಗೆ ಇರತ್ತ, ನೀನು ಚಿರಂಜೀವಿಯಾಗಿರ್ತಿ ಅಂತ ಒಂದು ವರವನ್ನ ಕೊಡ್ತಾರಂತ. ಚಿರಂಜೀವಿಯಾಗಿ ಇದ್ದು ಪುಣ್ಯ, ಅದು ಪುಣ್ಯದಿಂದ ಭರಿತವಾದ, ಸುಮ್ಮನೆ ಚಿರಂಜೀವಿ ಇದ್ದು ಏನು ಪ್ರಯೋಜನ, ಪುಣ್ಯದಿಂದ ಆ ಚಿರಂಜೀವಿಯಾದ ಕಲ್ಪಾಂತ ಆಗೋ ತನಕ ನಿನಗೆ ಆಯುಷ್ ಇರತ್ತ, ಮತ್ತು ನಿನಗೆ ಆ ಆಯುಷ್ ಜೊತೆಲಿ ಏನು ಬರತ್ತ ಅಂದ್ರೆ ಆ ರೋಗ ರುಜಿನಗಳ ಅಜರ ಬರೋದಿಲ್ಲ, ಅಮರತ್ವ ಬರುತ್ತೆ ಅಂದ್ರೆ ಅಮರತ್ವ ಅಂದ್ರೆ ಶ್ರೇಷ್ಠವಾದ ಒಂದು ನೀನು ಸಾವು ಆಲ್ ಕೈಂಡ್ಸ್ ಆಫ್ ಪೀಡೆಗಳು ಅದು ಬರೋದಿಲ್ಲ ನಿನ್ಗೆ. ಆಮೇಲೆ ನಿನ್ಗೆ ತ್ರಿಕಾಲ ಜ್ಞಾನನೇ ಇರತ್ತೆ. ಅಂದ್ರೆ ಏನು ತ್ರಿಕಾಲ ಜ್ಞಾನ ಬೇಕಾದ್ದು, ಯಾಕೆಂದ್ರೆ ಹಿಂದೆ ನೋಡಿದ್ದಾನಲ್ಲ ಅದೆಲ್ಲ ಮರ್ತೋ ಇತ್ತು ಅಂದ್ರೆ ಏನರ್ಥ. ಸೊ ಹಿಂದೆ ಇರುವಂತ ಜ್ಞಾನ ಮುಂದೆ, ಸೊ ಮೂರು ಕಾಲದ ಅರಿವು ನಿನಗೆ ಇರತ್ತೆ, ಮತ್ತು ಅರಿವು ಜೊತೆಯಲ್ಲಿ ಆ ವಿಜ್ಞಾನ ವಿಶೇಷವಾದ ಜ್ಞಾನ ನಿನ್ನಲ್ಲಿ ಇರತ್ತೆ, ಜ್ಞಾನವೂ ಇರತ್ತೆ. ವಿಜ್ಞಾನ ಅಂದ್ರೆ ವಿಜ್ಞಾನ ಜೊತೆಯಲ್ಲಿ ಭಗವಂತನೇ ಮಾಡುತ್ತಾನಂಬೋ ತಿಳುವಳಿಕೆಯಿಂದ ನಿನಗೆ ಇರತ್ತ, ಮತ್ತು ಜೊತೆಲಿ ಅದು ಬರಬೇಕಂದ್ರೆ ಇದು ಇರಬೇಕಂದ್ರೆ ಅದಕ್ಕೆ ಬೇಕಾದ ಸಾಧನ ಏನು ಅಂದ್ರೆ ವೈರಾಗ್ಯ ಇರಬೇಕು, ಆ ವೈರಾಗ್ಯವೂ ಇರತ್ತೆ. ಇಷ್ಟು ಮಾಡುವ ಮೂಲಕವಾಗಿ ನೀನೇನೋ ಟಯರ್ಡ್ ಫೀಲಿಂಗ್ ಅದಿಲ್ಲ, ನಿನ್ನಲ್ಲಿ ಬ್ರಹ್ಮ ವರ್ಚಸ್ಸು ಅಂದ್ರೆ ಆ ಬ್ರಹ್ಮವರ್ಚಸ್ಸು ಅಂತ ಹೇಳೋದು ಸುಮ್ಮನೆ ನಾವು ಯೂಸ್ ಮಾಡಿ, ಅವನ ಮುಖದಲ್ಲಿ ಎಷ್ಟು ಕಳೆ ಎಷ್ಟು ತೇಜ ಅಂತ, ಅದು ಬರೀ ಒಂದು ಶರೀರ ಹೊರಗೆ ಇದ್ರೆ ಸಾಲದು, ಒಳಗೆ ಆತ್ಮವಿಕಾಸವನ್ನ ಬ್ರಹ್ಮವರ್ಚಸ್ಸು ಅಂತ ಹೇಳ್ತಾರ. ಬ್ರಹ್ಮನಾಚಿತ ವರ್ಚಸ್ಸದು ಬ್ರಹ್ಮ ವರ್ಚಸ್ ಇರತ್ತೆ. ಆಮೇಲೆ ಇದು ಎಲ್ಲವೂ ನಿನಗೆ ಇರತ್ತಂತ ಅವರು ಅನುಗ್ರಹ ಮಾಡ್ತಾರ. ಅನುಗ್ರಹ ಮಾಡಿದ ಮೇಲೆ ಅವರು ಹೊರಟೋಗ್ತಾರ, ಮತ್ತು ಅವರು ಹೇಳ್ತಾರ, ಇವ್ರು ಹೇಳ್ತಾರ, ಈ ಒಂದು ಮಾರ್ಕಂಡೇಯನ ಈ ಚರಿತೆಯನ್ನ ಯಾರು ಕೇಳ್ತಾರೋ ಯಾರು ಹೇಳ್ತಾರೋ ಅವರಿಗೆ ಅಂದ್ರೆ ನಮ್ಮಂತವರಿಗೆ ಅಂತ ಕೊಡಿ, ನಮ್ಮಂತವರಿಗೆ ಈ ದೇಹ ಬಂದಿದೆ. ಯಾಕೆ ಈ ದೇಹ ಬಂದಿದೆ ಅಂದ್ರೆ ನಾವು ಮಾಡಿದ ಬಂಧಕ ಕರ್ಮದಿಂದ, ನಾವು ಹಿಂದೆ ಮಾಡಿದ ಕರ್ಮಗಳು ನಮ್ಮನ್ನ ಈ ಬಂಧದಲ್ಲಿ ಇಟ್ಟಿದೆ. ನಾವಿಗೆ ಈ ದೇಹ ಬಂದಿದೆ ಅಂದ್ರೆ ನಾವು ಮಾಡಿದ ಕರ್ಮದಿಂದ ಈ ಬಂಧನ ಬಂದಿದೆ. ಈ ಬಂಧಕ ಶರೀರದಲ್ಲಿ ನಾವು ಇದ್ರನು, ಈ ಸಂಸಾರದಲ್ಲಿ ಇದ್ರನು, ನಮಗೆ ಆ ದುಃಖ ಆಗದೆ ಭಗವಂತ ರಕ್ಷಣೆ ಮಾಡ್ತಾನೆ. ದುಃಖ ಆಗದೆ ರಕ್ಷಣೆ ಮಾಡ್ತಾನಂದ್ರೆ ದುಃಖ ಬರಲ್ಲ ಅಂತ ಇಲ್ಲಿ ತಾತ್ಪರ್ಯ ಇಲ್ಲ, ದುಃಖ ಬಂದಾಗಲೂ ಭಗವಂತನ ನೆನಪು ಮರೆಯೋದಿಲ್ಲ ನಮ್ಗೆ. ದುಃಖ ಬರತ್ತ, ಏನೇನೋ ಕಷ್ಟಗಳು ಬರುತ್ತೆ, ಕಷ್ಟ ಬಂದಾಗಲೂ ದೇವರನ್ನ ನಾವು ಮರೆಯೋದಿಲ್ಲ, ದೇವರಿಲ್ಲ ಹಾಗೆ ಮಾತಾಡೋದು ಈ ತರ ಮಾಡಲ್ಲ, ದೇವರ ನೆನಪು ಅಂಬೋದು ಅದನ್ನ ಕೊಡ್ತಾನ ಅಂತ ಇಲ್ಲಿ ಆ ಫಲವನ್ನು ಇಲ್ಲಿ ಹೇಳಿದ್ದಾರೆ. ಹೀಗೆ ಮಾರ್ಕಂಡೇಯನ ಕಥೆಯನ್ನ ಇಲ್ಲಿ ಮಾರ್ಕಂಡೇಯ ಅದನ್ನ ವಿಶೇಷವಾಗಿ ಹೇಳಿದ್ದಾರೆ. ಉಳಿದದ್ದು ಬಂದಿದೆ, ದೇವರು ಒಂದು ರೂಪದಲ್ಲಿ ಯಶೋಧಾದೇವಿ ನೋಡಿದ್ದಾಳೆ, ಇಂದ್ರನು ನೋಡಿದ್ದಾರೆ, ಸೊ ಅನೇಕರಿಗೆ ಈ ದರ್ಶನ ಆಗಿದೆ. ಇದ್ರ ಇದನ್ನು ಮಾರ್ಕಂಡೇಯರ್ದು ಯಾಕೆ ಹೇಳ್ತಾ ಇದ್ದಾರೆ ಅಂತ, ಇಲ್ಲೇ ಒಂದು ರೂಪದೊಳು ಒಂದು ಅವಯದೊಂದು ಅಚಿಂತ್ಯ ಅದ್ಭುತ ಶಕ್ತಿ ದೇವರಲ್ಲಿ, ಅಚಿಂತ್ಯ ಅದ್ಭುತ ಶಕ್ತಿ ಇದೆ, ಅದನ್ನೇ ವಿಷ್ಣು ಮಾಯಾ ಅಂತ ಕರೀತಾರೆ. ಈ ಒಂದು ಮಾಯೆಯನ್ನ, ಈ ಒಂದು ಅಚಿಂತ್ಯ ಅದ್ಭುತ ಭಗವಂತನ ವಿಶೇಷ ವಿಲಕ್ಷಣವಾದ ಆ ಶಕ್ತಿಯನ್ನ ಈ ಮುನಿ ನೋಡಿದ್ದಾನೆ, ನೋಡಿದ್ದವರು ಇದ್ದಾರೆ ಇದಕ್ಕೆ ಅಂತ ಹೇಳ್ತಾರೆ ಋಷಿಗಳು. ಈ ಋಷಿ ನೋಡಿದ್ದಾನೆ ಅಂತ ಅದಕ್ಕೆ ಈ ಒಂದು ಕಥೆಯನ್ನು ಇಲ್ಲಿ ಹೇಳ್ತಾರೆ. ಹಿಂದೆ ಮಾರ್ಕಾಂಡೇಯ ಕಾಣನೆ ಒಂದೇ ರೂಪದಿ, ಇಲ್ಲಿ ಕೃಷ್ಣ ರೂಪವನ್ನು ನೋಡಿದ್ದಾರೆ, ಒಂದೇ ರೂಪದಿ ಸೃಷ್ಟಿ ಪ್ರಳಯ, ಒಳಗಡೆ ಸೃಷ್ಟಿಯೆಲ್ಲ ನೋಡಿದ್ದಾನೆ, ಹೊರಗೆ ಪ್ರಳಯ ನೋಡಿದ್ದಾನೆ. ಇಂದಿರೇಶನು ಏನು ಇದು, ಈಗ ಮಾಡುವ ಇಂದಿರೇಶ, ಅವನು ಇಂದಿರೇಶ ಅಂತ ಕರೆದಿದ್ದಾರೆ. ಇಂದಿರೇಶ ಅಂತ ಇಲ್ಲಿ ಬರೋದಕ್ಕೆ ಅರ್ಥ ಏನು ಅಂದ್ರೆ, ಇಲ್ಲಿ ಬರೋದು ಇಂದು, ಇಂದು ಅಂದ್ರೆ ಇಷ್ಟಪ್ರದ, ಇಷ್ಟವನ್ನ ನಮ್ಮ ಇಷ್ಟವನ್ನ, ನಮ್ಮ ಇಷ್ಟ ಅಂದ್ರೆ ನಮ್ದಲ್ಲ, ನಮ್ಮ ಜೀವದ ಇಷ್ಟ, ಜೀವಕ್ಕೆ ಏನ್ ಇಷ್ಟ ಆಗಬೇಕು ಅದನ್ನ ಕೊಡುವನು. ಇಷ್ಟಪ್ರದ ಅಂತ ಪವಮಾನ ಸೂಕ್ತದಲ್ಲಿ ಅಲ್ಲಿ ಬಂದು ಇಷ್ಟಪ್ರದ ಅಂತ ಫಸ್ಟ್ ಲೆವೆಲ್ ವಾಯುದೇವರನ್ನ ಇರ್ತಾರೆ. ಇಂದು ಇಂದು ಈ ಅಂದ್ರೆ ಇಂದು ಪ್ಲಸ್ ಈ ಪ್ಲಸ್ ಇಶ. ಇಂದು ಅಂದ್ರೆ ವಾಯುದೇವರು, ಅವರಿಗೆ ಆ ಶಕ್ತಿ ಸಾಮರ್ಥ್ಯವನ್ನ ಕೊಡೋದು. ಈ ಅಂದ್ರೆ ಇಕಾರ ಬಂದು ಲಕ್ಷ್ಮೀದು, ಇಂದಿ ಇಂದು ಅಂಬುದು ಇಂದಿ ಅಂತಾಗ, ಇಂದಿ ಅವರಿಗೆ ಈಶ ಸ್ವಾಮಿ ಅಂದ್ರೆ ವಾಯುದೇವರು ಲಕ್ಷ್ಮಿಗೆ ಸ್ವಾಮಿಯಾದವನು ಅಂತ ಅರ್ಥ. ಸೊ ಅವ್ರಿಗೆ ಅವ್ರಿಗೆ ಸ್ವಾಮಿಯಾದವನು ನಲ್ಲಿ ಇದೇನ್ ಆಶ್ಚರ್ಯ, ಆಶ್ಚರ್ಯ ಅಂದ್ರೆ ಏನ್ ಆಶ್ಚರ್ಯ, ಇವನ್ ಇದೆಲ್ಲ ತೋರಿಸಿದ ಅಂದ್ರೆ ಏನಿದ್ರಿ, ಆಶ್ಚರ್ಯವೇ ಏನೂ ಇಲ್ಲ. ಯಾಕೆ ಅವನಲ್ಲಿ ಆಶ್ಚರ್ಯ ಯಾಕೆ ಇಲ್ಲ ಅಂದ್ರೆ, ಅವಾಗ ಹೇಳ್ತಾರೆ ಅವನು ಅಪ್ರಮೇಯ ಸದಾ, ಸದಾ ಯಾವತ್ತು ಅಪ್ರಮೇಯ ಅಂಬುದು ಇಟ್ಸ್ ನಾಟ್ ಜಸ್ಟ್ ಲೈಕ್ ಎ ಟೈಟಲ್ ತರ ಅಂಬುದಿಲ್ಲ, ಅವನ ಸ್ವರೂಪ ಭೂತವಾದ ಗುಣ ಈ ಅಪ್ರಮೇಯ ಅಂಬೋದು ಇದೆ ಅಂತ ಹೇಳ್ತಾರೆ. ಅಪ್ರಮೇಯ ಅಂಬೋದು ಅದಕ್ಕೆ ಅಪ್ರಮೇಯ ಅಂಬೋ ಕ್ವಾಲಿಟಿ. ಅವನು ಏನು ಅಪ್ರಮೇಯ ಅಂದ್ರೆ ಏನು ಅಂದ್ರೆ ಅಪ್ರಮೇಯ ಅಂತ ಬರುತ್ತೆ. ಅಪ್ರಮೇಯ ಅಂದ್ರೆ ಇವನು ಪ್ರಮೇಯ ಅಂದ್ರೆ ಆ ಒಂದು ಜ್ಞಾನಕ್ಕೆ ಸಿಲುಕುವನು ಅಂತ. ಅಪ್ರಮೇಯ ಅಂದ್ರೆ ಇವನನ್ನ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಬೋದನ್ನ ಅಪ್ರಮೇಯ ಅಂತ ಹೇಳ್ತಾರೆ. ಆಮೇಲೆ ಅಪ್ರಮೇಯ ಅಂಬೋದಕ್ಕೆ ಇನ್ನೊಂದು ಅ ಅಂಬೋದು ಒಂದು ಪೂರ್ಣವನ್ನ ಹೇಳುತ್ತೆ. ಪ್ರ ಅಂದ್ರೆ ಪೂರ್ಣವನ್ನ, ಪ್ರ ಅಂತ ಹೇಳುವಾಗ ಪ್ರಕೃಷ್ಟ ಅಂತ ಹೇಳುತ್ತೆ. ಮೇಯ ಅಂದ್ರೆ ಜ್ಞಾನ ಸ್ವರೂಪ ಅಂತ ಹೇಳುತ್ತೆ. ಅಂದ್ರೆ ಇವನಲ್ಲಿ ಪೂರ್ಣವಾಗಿ ಪ್ರಕೃಷ್ಟವಾಗಿ ಪೂರ್ಣವಾದ ಜ್ಞಾನ ಸ್ವರೂಪನಾಗ ಇವನು ಇದ್ದಾನ ಅಂಬೋದು ಹೇಳುತ್ತೆ. ಆಮೇಲೆ ಅಪ್ರಮೇಯ, ಪ್ರಮೇಯ ಅಪ್ರಮೇಯ ಅಂದ್ರೆ ಅವನನ್ನ ಇಮ್ಮೆಜರಬಲ್, ಅವನ ಗುಣಗಳು, ಅವನ ಗುಣಗಳನ್ನ ನೋಬಡಿ ಕ್ಯಾನ್ ಕೌಂಟ್, ಇಟ್ ಇಸ್ ಕೌಂಟ್ಲೆಸ್, ಇಸ್ ಅನ್ ಇನ್ಫಿನಿಟ್ ಥಿಂಗ್. ಅವನಲ್ಲಿ ಇರುವಂತ ಗುಣಗಳು ಅನಂತ, ಅದಕ್ಕೆ ಅವನು ಪ್ರಮೇಯ ಅಂದ್ರೆ ಮೆಷರ್ ಅಂತ, ಮೇಯ ಅಂದ್ರೆ ಮೆಷರಿಂಗ್, ಮೆಷರ್ಮೆಂಟ್ಗೆ ಸಿಲುಕುವನಲ್ಲ. ಸೊ ಅವನು ಅಪ್ರಮೇಯ. ಆಮೇಲೆ ಅಪ್ರಮೇಯ ಅಂಬೋದನ್ನ ಉತ್ಪಾದನ ಅಂತ ಹೇಳ್ತಾರೆ. ಉತ್ಪಾದನ ಅಂದ್ರೆ ಹುಟ್ಟಿಸೋದು, ಅವನನ್ನ ಹುಟ್ಟಿಸೋರು ಯಾರು ಇಲ್ಲ. ಅಪ್ರಮೇಯ, ಪ್ರಮೇಯ ಅಂದ್ರೆ ಉತ್ಪಾದಯತಂ ಶಕ್ತಂ ಅಂತಾರೆ. ಉತ್ಪಾದನೆ, ಅವನನ್ನ ಯಾರು ಸೃಷ್ಟಿ ಮಾಡ್ಲಿಕ್ಕೆ, ದೇವರನ್ನ ತಿಳ್ಕೊಬೇಕು ಅಂದ್ರೆ ದೇವರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಒಂದು ಆ ದೇವರಿಗೆ ಸೃಷ್ಟಿ ಮಾಡಿಸುವನು ಯಾರು ಇಲ್ಲ ಅಂತ ತಿಳ್ಕೊಳ್ಳುದು. ಹಾಗೇನೆ ಉತ್ಪಾದಯತಂ ಅಂತ ಹೇಗ್ ಬಂತು, ಪ್ರಮೇಯ ಅಂತ ಬಂತು. ಹಾಗೇನೆ ನಾಶಯತಂ ಅಂತ ಬರ್ತದೆ, ಅವನನ್ನ ಹುಟ್ಟಿಸುವರು ಯಾರು ಇಲ್ಲ, ಅವನನ್ನ ನಾಶ ಮಾಡಲಿಕ್ಕೆ ಸಮರ್ಥರು ಯಾರು ಇಲ್ಲ. ಆದ ಕಾರಣದಿಂದ ಅವನು ಅಪ್ರಮೇಯ ಅಂತ ಹೇಳ್ತಾರೆ. ಸೊ ಹೀಗೆ ಅಪ್ರಮೇಯ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ತಾ ಹೋಗ್ತಾರೆ. ಆಮೇಲೆ ಅ ಅಂತ ಅವನ ಗುಣಗಳಲ್ಲಿ ಅಪ್ರಮೇಯ, ಅವನು ಜ್ಞಾನಿಗಳಿಗೆ ಹೇಗೆ ಕಾಣಿಸ್ತಾನೆ ಅಂದ್ರೆ, ಪ್ರಮೇಯ ಅಂದ್ರೆ ಮೇಯ ಅಂದ್ರೆ ವೇದದಿಂದ ತಿಳುವಂತ ನಾಲೆಡ್ಜ್ ಇಸ್ ಮೇಯ, ಪ್ರಮೇಯ ಅಂದ್ರೆ ಪ್ರಕೃಷ್ಟ, ವೇದದಿಂದ ಏನು ವೇದದಲ್ಲಿ ಮೇಲ್ನೋಟವಾಗಿ ಒಂದೊಂದು ದೇವತೆಗಳು ಹೇಳುವಂತ ಇರುತ್ತೆ, ಬಟ್ ಪ್ರಕೃಷ್ಟವಾಗಿ ಅಲ್ಲಿ ಹೇಳುವಂತದ್ದು ಯಾವುದು, ಪ್ರಮೇಯ ಏನು, ಮೇಯದಲ್ಲಿ ಪ್ರಮೇಯವಾಗಿ ಏನಿದೆ ಅಂದ್ರೆ ಅಲ್ಲಿ ಭಗವಂತನೇ ಇದ್ದಾನೆ. ಅದನ್ನ ವೇದಗಳು ತೋರಿಸಿಕೊಡತ್ತೆ, ಹೇಗೆ ತೋರಿಸಿಕೊಡತ್ತೆ, ಅವನನ್ನ ಅಂತ ತೋರಿಸಿಕೊಡುತ್ತೆ. ಅಂದ್ರೆ ಏನು ಅವನು ಅಂದ್ರೆ, ಅವನು ವಿಲಕ್ಷಣನಾಗಿದ್ದಾನೆ, ಎಲ್ಲದಕ್ಕಿಂತಲೂ ವಿಲಕ್ಷಣನಾಗಿದ್ದಾನೆ ಅವನು, ಅವನಲ್ಲಿ ಯಾವ ದೋಷಗಳು ಇಲ್ಲ, ದೋಷರಹಿತನಾಗಿದ್ದಾನೆ ಅವನು, ವಿಲಕ್ಷಣನಾಗಿ ಇದ್ದಾನೆ. ಆಮೇಲೆ ಅಂದ್ರೆ ಪೂರ್ಣ, ಸರ್ವಗುಣದಿಂದ ಪೂರ್ಣನಾಗಿದ್ದಾನೆ. ಹೀಗೆ ಪ್ರಮೇಯ ಅಂತ ಆ ಪ್ರಮೇಯಗಳು ಅಂದ್ರೆ ಆ ವೇದಗಳು ಅವನನ್ನ ತಿಳಿಸಿಕೊಡತ್ತೆ ಅಂತ, ಅದಕ್ಕೇನು ಅಪ್ರಮೇಯ ಅಂತ ಹೇಳ್ತಾರೆ. ಸೊ ಇಷ್ಟು ಇರೋವಾಗ ಈ ಅಪ್ರಮೇಯನಲ್ಲಿ ಇದು ಏನ್ ಆಶ್ಚರ್ಯ, ಮಾರ್ಕಂಡೇಯನಿಗೆ ಒಂದು ತೋರಿಸಲಿಕ್ಕೆ ಅವನಿಗೆ ಏನ್ ಆಶ್ಚರ್ಯ, ಇದು ಭಕ್ತರಿಗೆ ಅವನು ಒಲಿತಾನೆ ತೋರಿಸ್ತಾನೆ ಅವರ ಅಭಿಲಾಷೆಗಳನ್ನ ಪೂರೈ ಮಾಡ್ತಾನೆ ಎಂಬುದ್ರೆ ಆಶ್ಚರ್ಯ ಏನಿದೆ ಅಂತ ಇಲ್ಲಿ ಹೇಳ್ತಾರೆ. ಕೃಷ್ಣ ಅರ್ಪಣಮಸ್ತು.